ಶುರು ಮಾಡೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತ ದುಧ್ವಾಂತ ವಿಧ್ವಂಸ ವಿಚಕ್ಷಣಃ ಜೈತೀರ್ಥಾಖ್ಯತ ನಿರ್ಭಾಸತಾಂ ನೋ ಹೃದಂಬರೇ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥ್ಯದ ಕೇಸರಿ ವ್ಯಾಸತೀರ್ಥ ಗುರುಭೂಯಾದ್ ಅಸ್ಮದಿಷ್ಟಾತ ಸಿದ್ಧೇ ತಪೋ ವಿದ್ಯಾವಿರಕ್ತಿಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರು ಮುಂದೇ ಹೈಕ್ರಿಯ ಪದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಚಿಂತೆಯಾಳವೇ ಆಪಾಲಮೌಳಿ ಪರ್ಯಂತಂ ಗುರುಣಾಮಾಕ್ತಿ ಸ್ಮರೇ ತೇನ ವಿಘ್ನಃ ಪ್ರಶ್ಯಂತಿ ಸಿದ್ಧಿಂತ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯ 18ನೇ ಶ್ಲೋಕ ಅದರ ವಿಸ್ತಾರವಾದ ತಾತ್ಪರ್ಯ ಅದನ್ನು ನೋಡ್ತಾ ಬಂದಿದ್ದೀವಿ. ಅದು ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತ ಶರೀರೇಣ ನಾಶನೋಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ ಅನ್ನುವುದು. ಅದು ಭಗವಂತ ಅರ್ಜುನನ್ನು ಉದ್ಬೋಧನ ಮಾಡ್ತಾ ಇದ್ದಾನೆ, ತಸ್ಮಾತ್ ಯುದ್ಧಸ್ವ ಭಾರತ, ಯುದ್ಧವನ್ನು ಮಾಡು ಅಂತೇಳಿ. ಅದರಲ್ಲಿ ಜೀವ ಪರಮಾತ್ಮರ ಭೇದದ ಬಗ್ಗೆ ಏನು ಬಂದಿಲ್ಲವಲ್ಲ, ಸಮಾಚಾರ ಬಂದಿಲ್ಲ. ಆದರೆ ಆಚಾರ್ಯರು ವಿಸ್ತಾರವಾಗಿ ತಾತ್ಪರ್ಯದಲ್ಲಿ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ, ಅಲ್ಲಿ ಅಂತವಂತ ಇಮೇ ದೇಹ ನಿತ್ಯಸ್ಯ ಉಕ್ತ ಶರೀರಿಣ, ಈ ನಿತ್ಯನಂತ ಕರೆಯಲ್ಪಡುವ ಶರೀರವುಳ್ಳ ಆತ್ಮ ಯಾವನಿದ್ದಾನೋ ಅವನು ಅಪ್ರಮೇಯನಾದ ಪರಮಾತ್ಮನು ಇದ್ದಾನಾದ್ದರಿಂದ ಅನಾಶಿ ಅಪ್ರಮೇಯನಾದ ಆ ಪರಮಾತ್ಮನಿಗಾಗಿ ಅವನು ಪರಮಾತ್ಮ ಅಪ್ರಮೇಯ ಅನಾಶಿ ಅಂದರೆ ಚತುರ್ವಿಧ ನಾಶರಹಿತ ಆದ್ದರಿಂದ ತಸ್ಮಾತ್ ಆ ಕಾರಣದಿಂದ ಅಂದರೆ ಯಾವ ಕಾರಣದಿಂದ ತಸ್ಮಾತ್ ಅವನು ಅನಾಶಿ ಅಪ್ರಮೇಯ ಆಗಿದ್ದನಾದ ಕಾರಣದಿಂದ ಅಂದರೆ ಅಲ್ಲಿ ಇಂಡೈರೆಕ್ಟ್ ಆಗಿ ಜೀವ ನಿತ್ಯನಾದರೂ ಪರಮಾತ್ಮನೂ ನಿತ್ಯನಾದರೂ ಜೀವನ ನಿತ್ಯತ್ವ ಪರಮಾತ್ಮನ ನಿತ್ಯತ್ವದಿಂದ ಪ್ಲಸ್ ಅವನ ಅಪ್ರಮೇಯತ್ವ ಅಂದರೆ ಏನು ಎಲ್ಲ ಕಡೆ ಅವನು ಹರಡಿದ್ದಾನೆ, ಪರಮಾತ್ಮ ಎಲ್ಲ ಕಡೆ ಇದ್ದಾನಾದ್ದರಿಂದ ಅವನ ಪ್ರತಿಬಿಂಬನಾದ ಬಿಂಬ ಪ್ರತಿಬಿಂಬ ಭಾವವನ್ನು ಇಲ್ಲಿ ಇಂಡೈರೆಕ್ಟ್ ಆಗಿ ರೆಫರ್ ಮಾಡಿದಂತಾಯಿತು. ಅಂದ್ರೆ ಬಿಂಬ ಪ್ರತಿಬಿಂಬ ಭಾವ ಹೇಳಿದಾಗ ಬಿಂಬ ಬೇರೆ ಪ್ರತಿಬಿಂಬ ಬೇರೆ, ಯಾವತ್ತೂ ಕೂಡ ಪ್ರತಿಬಿಂಬವು ಬಿಂಬವು ಒಂದೇ ಆಗಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಕನ್ನಡಿಯಲ್ಲಿ ಬರುವ ರಿಫ್ಲೆಕ್ಷನ್ ಒಂದೇ ಅಲ್ಲ, ಬಿಂಬ ಪ್ರತಿಬಿಂಬಗಳಿಗೆ ಯಾವತ್ತೂ ಭೇದವೇ ಇದೆ, ಬಿಂಬವೇ ಪ್ರತಿಬಿಂಬ ಆಗಕ್ಕೆ ಸಾಧ್ಯವೇ ಇಲ್ಲ. ಅದು ಚೇತನವಾಗಲಿ ಜಡವಾಗಲಿ, ಚೇತನ ಜಡಗಳಲ್ಲಿ ವ್ಯತ್ಯಾಸ ಎಲ್ಲಿ ಬರುತ್ತೆ ಅಂದ್ರೆ ಜಡ ವಸ್ತುಗಳಲ್ಲಿ ಬಿಂಬ ಪ್ರತಿಬಿಂಬ ಬರಬೇಕಂದರೆ ಒಂದು ಉಪಾಧಿ, ಒಂದು ಮಿರರೋ ಯಾವುದೋ ಒಂದು ನೀರಿನೋ ನೀರೋ ಯಾವುದೋ ಒಂದು ಇರಬೇಕು, ಆ ಮೀಡಿಯಂನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಪ್ರತಿಯೊಂದು ಕಡೆ ಕೂಡ ಮೀಡಿಯಂ ಅನ್ನೋದು ಒಂದು ಇದ್ದೇ ಬೇಕು, ಅಂದರೆ ಬಿಂಬ ಪ್ರತಿಬಿಂಬಗಳಿಗಿಂತ ಬೇರೆಯಾದ ಒಂದು ಮೀಡಿಯಂ ಬೇಕು ಜಡಗಳಲ್ಲಿ. ಚೇತನಗಳಲ್ಲಿ ಬೇರೆ ಮೀಡಿಯಂ ಬೇಕಾಗಿಲ್ಲ, ಯಾಕಂದರೆ ಅದು ನಿತ್ಯವಾದದ್ದು, ಚೇತನವೂ ನಿತ್ಯ, ನಿತ್ಯವಾದ ಚೇತನ ತಾನೇ ನಿತ್ಯನಾಗಿದ್ದಾನಾದ್ದರಿಂದ ಸಹಜವಾಗಿ ನಿತ್ಯವಾಗಿ ಇರುವ ಚೇತನ ಭಗವಂತನಿಂದಾಗಿ ನಿತ್ಯತ್ವ ಇದೆ ಚೇತನಕ್ಕೆ, ಅದು ಭಗವಂತನ ಪ್ರತಿಬಿಂಬನಾಗಿದ್ದಾನೆ. ಸೊ ಚೇತನವೇ ಅಂದರೆ ಜೀವನೇ ಅದರ ರಿಫ್ಲೆಕ್ಷನ್ಗೆ ಬೇಕಾದ ಮೀಡಿಯಮ್ಮು ಆಗಿದ್ದಾನೆ, ಅವನೇ ರಿಫ್ಲೆಕ್ಷನ್ ಅವನೇ ಮೀಡಿಯಂ. ಅಂದರೆ ಚೇತನದಲ್ಲಿ ರಿಫ್ಲೆಕ್ಟಿಂಗ್ ಮೀಡಿಯಂ ಆ್ಯಂಡ್ ದ ರಿಫ್ಲೆಕ್ಷನ್ ಕೆನ್ ಬಿ ದ ಸೇಮ್, ಎರಡು ಒಂದೇ ಆಗಲಕ್ಕೆ ಚೇತನದಲ್ಲಿ ಅವಕಾಶವಿದೆ, ಜಡದಲ್ಲಿ ಅವಕಾಶವಿಲ್ಲ. ಆದ್ದರಿಂದ ಜಡ ವಸ್ತುಗಳಲ್ಲಿ ಮೂರಿರುತ್ತೆ, ಬಿಂಬ ಪ್ರತಿಬಿಂಬ ಉಪಾಧಿ ರಿಫ್ಲೆಕ್ಟಿಂಗ್ ಮೀಡಿಯಂ. ಆದರೆ ಚೇತನದಲ್ಲಿ ರಿಫ್ಲೆಕ್ಟಿಂಗ್ ಮೀಡಿಯಂ ಕೆನ್ ಬಿ ಸೇಮ್ ಎಸ್ ದ ರಿಫ್ಲೆಕ್ಷನ್ ಪ್ರತಿಬಿಂಬ. ಅಂದರೆ ಜೀವ ತನ್ನಲ್ಲಿ ತಾನೇ ಪರಮಾತ್ಮ ಅನ್ನುವನು ಬಿಂಬನಾದರೆ ಅವನ ಪ್ರತಿಬಿಂಬನಾದ ಜೀವ ಪ್ರತಿಬಿಂಬತ್ವ ಜೀವನಲ್ಲಿಯೇ ಪ್ರತಿಬಿಂಬತ್ವ ಬರುತ್ತೆ. ಆದ್ದರಿಂದ ಉಪಾಧಿ ನಾಶವೂ ಇಲ್ಲ, ಜೀವನು ಪರಮಾತ್ಮನ ಪ್ರತಿಬಿಂಬವಾದಾಗ ಬಿಂಬನಾಶವೂ ಇಲ್ಲ. ಪರಮಾತ್ಮ ನಿತ್ಯ, ಅವನು ನಿತ್ಯನಾದ್ದರಿಂದ ಬಿಂಬನಾಶವೂ ಇಲ್ಲ, ಜೀವನೇ ಉಪಾಧಿಯಾಗಿದ್ದಾನೆ ಆದ್ದರಿಂದ ಉಪಾಧಿ ನಾಶವೂ ಇಲ್ಲ. ಆದ್ದರಿಂದ ಪರಮಾತ್ಮ ಅಪ್ರಮೇಯನಾಗಿದ್ದಾನೆ, ಅಂದರೆ ಅಪ್ರಮೇಯ ಎಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪಕ. ಆದ್ದರಿಂದ ಬಿಂಬಕ್ಕೂ ಉಪಾಧಿಗೂ ಸಾನ್ನಿಧ್ಯ ನಾಶ ಅಂದರೆ ಹತ್ತಿರ ಇಲ್ಲದೆ ಇರುವುದು ಆಗೋದಿಲ್ಲ. ಯಾಕೆ ನಮ್ಮ ರಿಫ್ಲೆಕ್ಷನ್ ನಾವು ಮಿರರ್ನಲ್ಲಿ ರಿಫ್ಲೆಕ್ಟ್ ಆಗ್ತೀವಿ, ಇಫ್ ವಿ ಮೂವ್ ಅವೇ ನಮ್ಮ ರಿಫ್ಲೆಕ್ಷನ್ ಹೊರಟೋಗುತ್ತೆ. ಸೊ ಇಫ್ ದೇರ್ ಇಸ್ ಎ ಡಿಸ್ಕನೆಕ್ಟ್ ಡಿಸ್ಜಾಯಿಂಟ್ ಬಿಟ್ವೀನ್ ದ ರಿಫ್ಲೆಕ್ಟಿಂಗ್ ಮೀಡಿಯಂ ಆ್ಯಂಡ್ ದ ಬಿಂಬ, ದೆನ್ ಪ್ರತಿಬಿಂಬ ಗೆಟ್ಸ್ ಡೆಸ್ಟ್ರಾಯ್ಡ್ ಆರ್ ಇಟ್ ಗೆಟ್ಸ್ ಇಟ್ ಡಸಂಟ್ ಎಕ್ಸಿಸ್ಟ್ ಎನಿ ಮೋರ್. ಹಾಗೆ ಜೀವನಿಗೆ ಆಗತ್ತಂದ್ರೆ ಇಲ್ಲ, ಪರಮಾತ್ಮ ಅಪ್ರಮೇಯನಾಗಿದ್ದಾನಾದ್ದರಿಂದ ಪ್ರತಿಬಿಂಬನಾದ ಜೀವನಿಗೂ ನಾಶವಿಲ್ಲ. ಈ ಹೇಳುವುದರಲ್ಲಿ ಎರಡು ಮೂರು ಐ ಮೀನ್ ಮಲ್ಟಿಪಲ್ ರೀಸನ್ಸ್ ಇದೆ. ಒಂದು ಸ್ವತಂತ್ರ ಅಸ್ವತಂತ್ರ ಭಾವ, ಪರಮಾತ್ಮ ಸ್ವತಂತ್ರ, ಜೀವ ಅಸ್ವತಂತ್ರ, ಆ ಭಾವವು ಬರುತ್ತೆ. ಪರಮಾತ್ಮ ಅಪ್ರಮೇಯ, ಸರ್ವವ್ಯಾಪಕ, ಅನಂತ ಶಕ್ತಿಮಂತ ಅನ್ನುವ ಭಾವ ಬರುತ್ತೆ. ಜೀವನು ನಿತ್ಯನಾಗಿದ್ದಾನೆ ಅನ್ನುವ ಭಾವ ಬರುತ್ತೆ. ಜೀವನಿಗೂ ಪರಮಾತ್ಮನಿಗೂ ಭೇದ ಇದೆ ಅನ್ನುವ ಭಾವ ಬರುತ್ತೆ. ಜೀವ ಅತ್ಯಂತ ಅಲ್ಪನು, ಪರಮಾತ್ಮ ಅತ್ಯಂತ ಶ್ರೇಷ್ಠನು ಅನ್ನುವ ಭಾವ ಬರುತ್ತೆ. ಆ ಎಲ್ಲ ಕಾರಣಗಳಿಂದಾಗಿ ತಸ್ಮಾತ್ ಯುದ್ಧಸ್ವ, ಆ ಕಾರಣದಿಂದ ನೀನು ಯುದ್ಧವನ್ನು ಮಾಡು ಅಂತ ಅರ್ಜುನನಿಗೆ ಉದ್ಬೋಧನ ಮಾಡ್ತಾ ಇದ್ದಾನೆ. ತಸ್ಮಾತ್ ಅನ್ನುವುದರಲ್ಲಿ, ಅಪ್ರಮೇಯ ಅನ್ನುವುದರಲ್ಲಿ, ನಿತ್ಯ ಅನ್ನುವುದರಲ್ಲಿ ಈ ಮೂರು ಶಬ್ದಗಳನ್ನು ಇಟ್ಟುಕೊಂಡಾಗ ಆಚಾರ್ಯರು ಅಷ್ಟು ವಿಸ್ತಾರವಾಗಿ ತಾತ್ಪರ್ಯ ಯಾಕೆ ಬರೆದರು ಅನ್ನೋದು ನಮಗೆ ಅರ್ಥವಾಗುತ್ತೆ. ಜೀವಾತ್ಮ ಪರಮಾತ್ಮನ ಭೇದ ಇದರಲ್ಲಿ ಅತ್ಯಂತ ಅವಶ್ಯಕ. ಯಾಕಂದ್ರೆ ಬಿಂಬ ಪ್ರತಿಬಿಂಬಗಳು ಒಂದೇ ಅಂತ ಭಾವಿಸುವಂತಹ ಸಿದ್ಧಾಂತಗಳಿದೆ. ಆದ್ದರಿಂದ ಅದನ್ನು ಅಲ್ಲಗಳೆಯುವುದಕ್ಕಾಗಿ ಇಲ್ಲಿ ಈ ವಿಸ್ತಾರವಾದ ತಾತ್ಪರ್ಯದಲ್ಲಿ ಆಚಾರ್ಯರು ಭೇದವನ್ನು ಮತ್ತು ಮತ್ತು ಉಲ್ಲೇಖ ಮಾಡ್ತಾ ಎಲ್ಲ ಪ್ರಮಾಣಗಳಿಂದಲೂ, ಏನು ಪ್ರತ್ಯಕ್ಷ, ಅನುಮಾನ, ಆಗಮ, ಮೂರು ಪ್ರಮಾಣಗಳು ಜೀವಾತ್ಮ ಪರಮಾತ್ಮ ಭೇದವನ್ನೇ ಹೇಳುತ್ತೆ ಅಂತ ಹೇಳಿದಾಗ ಪೂರ್ವ ಪಕ್ಷ ಬಂದು ಇಲ್ಲ, ಕೆಲವು ಅಭೇದ ವಾಕ್ಯಗಳಿವೆ, ಅಭೇದ ವಾಕ್ಯಗಳು ಇವೆ, ಭೇದ ವಾಕ್ಯಗಳಿವೆ, ಎರಡೂ ಇದೆ, ಮತ್ತೆ ಇವು ಎರಡು ಇರುವಾಗ ಯಾವುದು ತಗೋಬೇಕು ಅಂತ ಹೇಳಿದರೆ ಅದಕ್ಕೆ ಮುಂದೆ ಇನ್ನೂ ಡಿಸ್ಕಷನ್ ಬರುತ್ತೆ. ಬಟ್ ಭೇದ ವಾಕ್ಯಗಳನ್ನು ಅನುವಾದ ಮಾಡಿ ಅಭೇದ ವಾಕ್ಯಗಳು ಸಿದ್ಧಾಂತ ಅನುವಾದ ಅಂತ ಹೇಳಿದರೆ ಯು ಸ್ಟೇಟ್ ಎ ಕಾಂಟ್ರಾಪೊಸಿಷನ್, ಅನುವಾದ ಕಾಂಟ್ರಾಪೊಸಿಷನ್ ಸ್ಟೇಟ್ ಮಾಡಿ ಅದನ್ನು ಅಲ್ಲ ಅಂತ ಸಿದ್ಧಾಂತ ಪೊಸಿಷನ್ ಇಂದ ಆ ಕಾಂಟ್ರಾಪೊಸಿಷನ್ ಅನ್ನು ತೆಗೆದುಹಾಕುವುದು. ಸೊ ಯು ಟೆಲ್ ವಾಟ್ ಎವರ್ ಪೀಪಲ್ ಆರ್ ಥಿಂಕಿಂಗ್, ದೆನ್ ಯು ಟೆಲ್ ದಿಸ್ ಇಸ್ ನಾಟ್ ದ ಕೇಸ್ ಅಂತ ಹೇಳುವಂಥದ್ದು. ಆದ್ದರಿಂದಾಗಿ ಎಲ್ಲ ಭೇದ ವಾಕ್ಯಗಳು ಅನುವಾದ ಅಂದರೆ ಪ್ರಿಪೊಸಿಷನ್, ಅದನ್ನು ಹೇಳಿ ಸಿದ್ಧಾಂತ ರೂಪದಲ್ಲಿ ಅಭೇದ ವಾಕ್ಯಗಳು, ಅಹಂ ಬ್ರಹ್ಮಾಸ್ಮಿ, ತತ್ವಮತಿ ಇತ್ಯಾದಿ ಮಹಾವಾಕ್ಯಗಳು ಅಭೇದ ವಾಕ್ಯಗಳು, ಅವು ಸಿದ್ಧಾಂತ ಅಂತ ಅವರು ಹೇಳ್ತಾರೆ. ಹೇಳಿದರೆ ಅದಕ್ಕೆ ಆಚಾರ್ಯರು ಸರಿಯಪ್ಪ, ಲೆಟ್ ಅಸ್ ಹೈಪೊಥೆಟಿಕಲಿ ಅಸ್ಯೂಮ್ ದಟ್ ಇಸ್ ದ ಕೇಸ್. ಅದು ಆವಾಗ ಏನಾಗಬೇಕು, ವಾಟ್ ಎವರ್ ಎಲ್ಲ ಭೇದ ವಾಕ್ಯಗಳು ಮೊದಲು ಬರಬೇಕು, ಕೊನೆಯಲ್ಲಿ ಪ್ರತಿಯೊಂದು ಶಾಖೆಯಲ್ಲಿ ದ ಫೈನಲ್ ಸ್ಟೇಟ್ಮೆಂಟ್ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅನ್ನುವುದು ಲಾಸ್ಟ್ ಸ್ಟೇಟ್ಮೆಂಟ್ ಆಗಬೇಕು. ದಟ್ ಇಸ್ ದ ಫೈನಲ್ ಸ್ಟೇಟ್ಮೆಂಟ್, ಸಿದ್ಧಾಂತ ಅಲ್ವಾ ಅಂತ, ದಟ್ ಈಸ್ ದ ಫೈನಲ್ ಡೆಸಿಷನ್, ಅದು ಕೊನೆಯಲ್ಲಿ ಬರಬೇಕು, ಈವನ್ ಇಫ್ ಯು ವಾಂಟ್ ಟು ಟೇಕ್ ದ ಸೂಪರ್ಫಿಷಿಯಲ್ ಮೀನಿಂಗ್. ಆದರೆ ಹಾಗೆ ಅಲ್ಲ, ಎಲ್ಲ ಶಾಖೆಗಳಲ್ಲಿಯೂ ಕೊನೆಯಲ್ಲಿ ಬರುವ ವಾಕ್ಯಗಳೆಲ್ಲವೂ ಕೂಡ ಭೇದಪರವಾದ ವಾಕ್ಯಗಳೇ ಹೇಳುತ್ತೆ ಅಂಥೇಳಿ ಅದನ್ನು ನಾವು ನೋಡಿದ್ದೀವಿ. ಸರ್ವಶಾಖಾಂತೆ ಭೇದ ಉಕ್ತೇಶ್ಚ ಏತದೇವ ಯುಕ್ತಂ ಅಂಥೇಳಿ, ನ ಸಂವತ್ಸರವಾಸಿನೇ ಪ್ರಬ್ರೂಯಾತ್ ನ ಪ್ರವಕ್ತೆ ನ ಅಸಂವತ್ಸರವಾಸ. ಅಂದರೆ ಒಂದು ಸಂವತ್ಸರ ವಾಸ ಮಾಡಿ ಶಿಷ್ಯ ಅವನು ಗುರು ಹತ್ರ ಹೋಗಿ ಆಚಾರ್ಯ ಹತ್ರ ಪಾಠ ಸಂವತ್ಸರ ವಾಸ ಮಾಡದೆ ಪಾಠ ಕಳ್ಳಕ್ಕಾಗೋದಿಲ್ಲ. ಅಂದರೆ ಮಿನಿಮಮ್ ಒಂದು ವರ್ಷ ಗುರುವಿನ ಸೇವೆ ಮಾಡಿ ಒಂದು ಸಂವತ್ಸರ ಕಾಲ ಪೂರ್ತಿ ಗುರು ಹತ್ರ ನಿಂತು ಶಿಷ್ಯ ವಿದ್ಯೆಯನ್ನು ಕಲಿಬೇಕು. ಸಂವತ್ಸರವೂ ಇಲ್ಲದೆ ಅಸಂವತ್ಸರ ವಾಸಿಯಾಗಿ, ಅಂದರೆ ಸಂವತ್ಸರವೂ ಇಲ್ಲದೆ ಇರುವವನು, ಸೇವೆ ಮಾಡದಿರುವವನು ಅವನಿಗೆ ಯಾವುದನ್ನು ಹೇಳಬಾರದು ಅಂಥೇಳಿ ಹೀಗೆಲ್ಲ ವಾಕ್ಯಗಳಿವೆ. ಅಲ್ಲಿ ಶಿಷ್ಯ ಬೇರೆ, ಗುರುವು ಬೇರೆ. ಸೊ ಎಲ್ಲ ಭೇದ ಹೇಳಿದಾಗ ಗುರು ಶಿಷ್ಯಗಳನ್ನು ಬೇರೆಯಾಗಿ ಹೇಳುವಂಥದ್ದು, ಉಪದೇಶ ಮಾಡುವ ವಿದ್ಯೆಯು ಬೇರೆ, ಎಲ್ಲವೂ ಬೇರೆ ಬೇರೆ, ಭೇದವನ್ನು ಹೇಳುವ ವಾಕ್ಯವು. ಆದ್ದರಿಂದ ಆಚಾರ್ಯ ಬೇರೆ, ಶಿಷ್ಯ ಬೇರೆ, ಇವೆಲ್ಲವೂ ಹೇಳುತ್ತೆ. ಅದೇ ವಿಧವಾಗಿ ಅಹಂ ವಿಶ್ವಂ ಭುವನಮಭ್ಯಭವಾಂ ಅಂಥೇಳಿ ಇಲ್ಲಿ ನಾನು ಸಮಸ್ತ ವಿಶ್ವವನ್ನು ಮೀರಿದ್ದೇನೆ, ಅದಕ್ಕಿಂತ ಗುಣದಲ್ಲಿ ಶ್ರೇಷ್ಠನಾಗಿದ್ದೇನೆ ಅಂತ ಪರಮಾತ್ಮ ಹೇಳುವಂತಹ ಮಾತುಗಳು, ಹೀಗೆ ಅದು ಕೂಡ ಭಗವಂತ ಬೇರೆ, ಅವನು ಮಾಡಿದ ವಿಶ್ವದ ಸೃಷ್ಟಿಯು ಬೇರೆ, ಎಲ್ಲವೂ ಆಗಿದೆ. ಅನಂತೇ ಸ್ವರ್ಗೀಯ ಲೋಕೆ ಜೇಯೇ ಪ್ರತಿಷ್ಠತಿ ಪ್ರತಿಷ್ಠತಿ ಅಂಥೇಳಿ ಬ್ರಹ್ಮಜ್ಞಾನಿಗಳು ಅದನ್ನು ತಿಳಿಯುವ ವಿಷಯ ಸರ್ವೋತ್ತಮನಾದ ಭಗವಂತ ವಿಷ್ಣುವಿನಿಗೆ, ಅವನಿಗೆ ನಮಸ್ಕಾರ, ನಮೋ ವಿಷ್ಣುವೇ ಮಹತೇ ಕರೋಮಿ, ಹೀಗೆ ಅನೇಕ ವಾಕ್ಯಗಳು, ಪ್ರತಿಯೊಂದು ವಾಕ್ಯ ಕೂಡ ಭೇದವನ್ನು ಹೇಳುವಂಥದ್ದು. ಅನಂತವಾದ ಸ್ವರ್ಗಲೋಕದಲ್ಲಿ ಶ್ರೇಷ್ಠನಾದ ಪರಮಾತ್ಮ ಅವನು ನೆಲೆಸಿದ್ದಾನೆ. ಜೇಯೇ ಎಂದ ಶ್ರೇಷ್ಠನಾದವನು. ಭಿನ್ನತ್ವ ಇಲ್ಲದೇ ಇದ್ದರೆ ದೇರ್ ಆರ್ ನಾಟ್ ಮಲ್ಟಿಪಲ್ ಥಿಂಗ್ಸ್, ವೇರ್ ಇಸ್ ದ ಕ್ವೆಶ್ಚನ್ ಆಫ್ ಶ್ರೇಷ್ಠತ್ವ. ಆದ್ದರಿಂದ ಶ್ರೇಷ್ಠನಾದ ಪರಮಾತ್ಮ ನೆಲೆಸಿದ್ದಾನೆ ಅಂತ ಹೇಳಿದರೆ
ಅವನು ಸರ್ವಶ್ರೇಷ್ಠನಾಗಿದ್ದಾನೆ ಅಂದರೆ ಅವನು ಬೇರೆ, ಅವನಿಗಿಂತ ಬೇರೆ ಆದವರು ಅವರೆಲ್ಲರೂ ಇದ್ದರೇನೆ ಶ್ರೇಷ್ಠ ಆಗತ್ತೆ. ಆದ್ದರಿಂದ ಇತಿ ಬ್ರಹ್ಮ ವಿದೋ ವಿದುಹು, ಹೀಗೆ ಪರಮಾತ್ಮನನ್ನು ತಿಳಿದವರು ನಿಜವಾದ ಜ್ಞಾನ ಉಳ್ಳವರು ಅಂತ ಹೇಳಿದರೆ ಪರಮಾತ್ಮ ಬೇರೆ, ಪರಮಾತ್ಮನನ್ನು ತಿಳಿದವರು ಬೇರೆ. ನಮೋ ವಿಷ್ಣುವೇ ಮಾತೇ ಕರೋಮಿ, ವಿಷ್ಣುವಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ, ವಿಷ್ಣುವು ಬೇರೆ, ನಮಸ್ಕಾರ ಮಾಡುವ ಭಕ್ತ ಬೇರೆ. ಪಶ್ಯಂತಿ ಆತ್ಮನಿ ಅವಸ್ಥಿತಂ, ತನ್ನಲ್ಲಿ ನೆಲೆಸಿದ್ದ ಪರಮಾತ್ಮನನ್ನು ಕಾಣ್ತಾ ಇದ್ದಾನೆ ಅಂದರೆ ಇವೆಲ್ಲವೂ ಕೂಡ ಭೇದವನ್ನು ಹೇಳುವ ವಾಕ್ಯಗಳು. ಇವೆಲ್ಲ ನಾವು ವಿಸ್ತಾರವಾಗಿ ನೋಡಿದ್ದೀವಿ. ಸೊ ಈ ಭೇದ ವಾಕ್ಯಗಳೆಲ್ಲ ಬಂದಾಗ ನಮಗೆ ತಿಳಿಯುವ ವಿಷಯವೇನೆಂದರೆ ಭೇದವನ್ನೇ ಇವೆಲ್ಲವೂ ಪ್ರತಿಪಾದನೆ ಮಾಡುತ್ತೆ. ಶಾಖೆ ಕೊನೆಯಲ್ಲಿ ಬರುವ ವಾಕ್ಯಗಳು ಭೇದ ಹೇಳಿದರೆ ಅವೇ ಕೊನೆಯಾಗಿ ಈ ಆರ್ಗ್ಯುಮೆಂಟ್ ಅಭೇದ ವಾಕ್ಯಗಳು ಅವು ಸಿದ್ಧಾಂತ, ಭೇದ ವಾಕ್ಯಗಳು ಅನುವಾದಕ ಅಂತ ಹೇಳುವ ಮಾತು ಸರಿಯಲ್ಲ. ಕೊನೆಯಾಗಿ ಬರುವ ವಾಕ್ಯಗಳು ಭೇದವನ್ನೇ ಹೇಳುತ್ತೆ. ಆದ್ದರಿಂದ ಅಂತಹ ಮಾತನ್ನು ಹೇಳಕ್ಕೆ ಬರೋ ಸಾಧ್ಯವಿಲ್ಲ ಅಂತ ಹೇಳಿ ನಾವು ಅಷ್ಟರವರೆಗೂ ನೋಡಿದ್ದೀವಿ. ಅದಾದ ಮೇಲೆ ನೆಕ್ಸ್ಟ್ ಇದರಲ್ಲಿ ಅವರು ಸರಿಯಪ್ಪ, ಆದರೆ ನೀವು ಭೇದ ಅನುವಾದ ಮಾಡಿ ಅಭೇದವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅದೆಲ್ಲ ಕೊನೆ ಶಾಖ ಕೊನೆಯಲ್ಲಿ ಬರುತ್ತೆ ಭೇದ ವಾಕ್ಯಗಳಂತ ನೀವು ಹೇಳಿದರೆ, ಆವಾಗ ಮುಂಚೆ ಎಲ್ಲ ಅಭೇದ ವಾಕ್ಯಗಳು ಬರಬೇಕು. ಅಭೇದ ವಾಕ್ಯಗಳೆಲ್ಲ ಬಂದು ಕೊನೆಯಲ್ಲಿ ಭೇದವಾಕ್ಯ ಬರಬೇಕು, ಹಾಗೆ ಬಂದಿಲ್ಲ. ಆದ್ದರಿಂದ ಅಭೇದ ವಾಕ್ಯಗಳೆಲ್ಲ ಹೇಳಿ ಭೇದ ವಾಕ್ಯಗಳನ್ನು ಇಂದ ಫೈನಲ್ ಕನ್ಕ್ಲೂಷನ್ ಹೇಳಿದ್ದಾರೆ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಸಿದ್ಧಾಂತ ನಾವು ಏನು ಹೇಳಿದ್ರೆ ಇಲ್ಲ. ನೀವು ಯಾವುದನ್ನಾದರೆ ಅಭೇದ ವಾಕ್ಯಗಳನ್ನು ತಿಳಿದಿದ್ದರೂ ಅವು ಅಭೇದ ಅರ್ಥವನ್ನು ಕೊಡುವುದಲ್ಲವೇ ಅಲ್ಲ, ಎಲ್ಲವೂ ಭೇದಪರವಾದ ವಾಕ್ಯಗಳೇ. ಅದನ್ನು ಅವು ಸಾವಕಾಶ ಪ್ರಮಾಣಗಳು, ಅವುಗಳಿಗೆ ಭೇದಪರವಾಗಿ ಅರ್ಥವನ್ನು ಮಾಡಬಹುದು. ಆದ್ದರಿಂದ ಈ ಅನುವಾದ ಅನ್ನುವ ಪ್ರಸಕ್ತಿಯೇ ಸಿದ್ಧಾಂತದಲ್ಲಿ ಇಲ್ಲ. ಅಭೇದವನ್ನು ಹೇಳಿ ಭೇದವನ್ನು ಹೇಳುವುದಾಗಲಿ, ಭೇದವನ್ನು ಹೇಳಿ ಅಭೇದವನ್ನು ಹೇಳುವುದಾಗಲಿ ಇಂಥ ಪ್ರಸಕ್ತಿಯೇ ಇಲ್ಲ. ಎಲ್ಲವೂ ವೇದಗಳಲ್ಲಿ ಇರುವ ವಾಕ್ಯಗಳೆಲ್ಲವೂ ಕೂಡ ಭೇದಪರವಾದ ವಾಕ್ಯಗಳೇ. ಮೇಲ್ನೋಟಕ್ಕೆ ಅಭೇದವನ್ನು ಹೇಳುವಂತಹ ವಾಕ್ಯಗಳು ಸಹಿತ ಅವು ಸಾವಕಾಶ ಪ್ರಮಾಣಗಳು, ಅವುಗಳಿಗೆ ಭೇದಪರವಾದ ಅರ್ಥವನ್ನೇ ಮಾಡಬೇಕು. ಯಾಕೆ ಅಂದರೆ ಕಾಂಟೆಕ್ಸ್ಟ್, ಪ್ರಕರಣ, ಪ್ರಕರಣದಲ್ಲಿ ನೋಡಿದಾಗ, ಕಾಂಟೆಕ್ಸ್ಟಲ್ಲಿ ನೋಡಿದಾಗ ಅವು ಭೇದಪರವಾದ ವಾಕ್ಯಗಳೇ ಅನ್ನೋದು ನಮಗೆ ಸಿದ್ಧವಾಗತ್ತೆ. ಆದ್ದರಿಂದ ಹಾಗೆ ನೋಡ್ಬೇಕಂತೇಳಿ ಹೇಳ್ತಾರೆ. ಇಲ್ಲಿ ಈ ಒಂದು ವಿದ್ಯಾಮಾನ್ಯ ತೀರ್ಥರು ಒಂದು ಕಡೆ ಹೋದಾಗ ಅಪೂರ್ವತಾವಾದ ಅಂತ ಒಂದು ಆರ್ಗ್ಯುಮೆಂಟ್ ಬಂತು. ಅಂದರೆ ಅವರ ಆರ್ಗ್ಯುಮೆಂಟ್ ಹೀಗಿದೆ, ವೇದಗಳಲ್ಲಿ ಪ್ರತ್ಯಕ್ಷಕ್ಕೆ ಪ್ರತ್ಯಕ್ಷ ಪ್ರಮಾಣದಿಂದ ಕೆಲವು ನಮಗೆ ಅನುಭವಗಳು, ನಾವು ಬೇರೆ ಪರಮಾತ್ಮ ಬೇರೆ ಅಂತ ನಮಗೆ ಅನುಭವ ಬರ್ತಾ ಇದೆ. ಅದಕ್ಕೆ ಪ್ರತ್ಯಕ್ಷಕ್ಕೆ ಆಚಾರ್ಯರು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳುವ ಮಾತು ಏನೆಂದರೆ, ಪ್ರತ್ಯಕ್ಷದಿಂದ ಆಲ್ರೆಡಿ ಗೊತ್ತಾಗಿದ ವಿಷಯ ಇದ್ದರೆ, ಇಫ್ ಸಮಥಿಂಗ್ ಇಸ್ ನೋನ್ ಥ್ರೂ ಪ್ರತ್ಯಕ್ಷ ಆಲ್ರೆಡಿ, ಅದಕ್ಕೆ ಆಗಮ ಬಂದು ಹೇಳಬೇಕಾಗಿದ್ದೇ ಇಲ್ಲ. ನೀವು ಆಗಮ ಹೇಳ್ತಾ ಇದೆ ಅಂತ ಹೇಳಿದರೆ ಜೀವಾತ್ಮ ಪರಮಾತ್ಮ ಭೇದ ಅದು ಪ್ರತ್ಯಕ್ಷ ಸಿದ್ಧವಾಗಿದ್ದರೆ ಮತ್ತದಕ್ಕೆ ಆಗಮ ಬಂದು ಹೇಳಬೇಕಾಗಿದ್ದಿಲ್ಲ, ಇದನ್ನೇ ಪ್ರತ್ಯಕ್ಷ ಸಿದ್ಧವಾಗಿದೆ. ಆಗಮ ಯಾವುದನ್ನು ಹೇಳಬೇಕು? ಯಾವುದು ಪ್ರತ್ಯಕ್ಷಕ್ಕೆ ಸಿದ್ಧವಲ್ಲವೋ, ವಾಟ್ ಎವರ್ ಇಸ್ ನಾಟ್ ಅವೈಲಬಲ್ ಪ್ರತ್ಯಕ್ಷ, ಅದನ್ನು ಆಗಮ ಹೇಳಬೇಕು. ಆಗಮದಲ್ಲಿ ನಿಮಗೆ ಪ್ರತ್ಯಕ್ಷಕ್ಕೆ ಜೀವ ಈಶ್ವರ ಭೇದ ನಿಮಗೆ ಪ್ರತ್ಯಕ್ಷದಿಂದ ಗೊತ್ತಾಗಿಬಿಡ್ತು. ಯು ಆರ್ ಡಿಫ್ರೆಂಟ್ ಫ್ರಮ್ ಪರಮಾತ್ಮನೇ, ಎಲ್ಲರಿಗೂ ಪ್ರತ್ಯಕ್ಷದಿಂದ ಅನುಭವ ಇದೆ. ಹಾಗಿರುವಾಗ ವೇದ ಹೇಳುವುದು ಅದ ಭೇದ ಹೇಳ್ತಾ ಇದೆ ಅಂದರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಆಲ್ರೆಡಿ ಯು ನೋ ಬೈ ಪ್ರತ್ಯಕ್ಷ, ಯಾಕೆ ಆಗಮಬೇಕು? ಆಗಮಬೇಕಾಗಿಲ್ಲ. ಅಪೂರ್ವತಾವಾದ, ಅಪೂರ್ವತಾವಾದ ಅಂದರೆ ಪೂರ್ವ ಅಂದರೆ ಪ್ರತ್ಯಕ್ಷ ಸಿದ್ಧವಾದದ್ದು, ಪೂರ್ವವಾದ, ಪೂರ್ವ ಸಿದ್ಧ, ಪ್ರತ್ಯಕ್ಷ ಸಿದ್ಧ ಅಂತ ತಗೊಳ್ರಿ. ಅಪೂರ್ವತಾವಾದ ಅಂದರೆ ಯಾವುದು ಪೂರ್ವತಃ ಸಿದ್ಧವಾಗಿದೆಯೋ, ಅಂದರೆ ಯಾವುದು ಪ್ರತ್ಯಕ್ಷದಿಂದ ಸಿದ್ಧವಾಗಿದೆಯೋ ಅದನ್ನು ಹೇಳುವುದಕ್ಕೆ ಆಗಮ ಬೇಕಾಗಿಲ್ಲ. ಜೀವಾತ್ಮ ಪರಮಾತ್ಮ ಭೇದ ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ ಮತ್ತು ಅದು ಆಗಮ ಬಂದು ಜೀವಾತ್ಮ ಪರಮಾತ್ಮ ಭೇದ ಅಂತ ಯಾಕೆ ಹೇಳಕ್ಕೆ? ಅದು ವ್ಯರ್ಥವೇ, ಅದಕ್ಕಾಗಿ ವೇದ ಬೇಕಾಗಿಲ್ಲ. ಪ್ರತ್ಯಕ್ಷದಿಂದ ಯಾವುದು ಸಿದ್ಧವಲ್ಲವೋ, ಪೂರ್ವತ ಇಲ್ಲ, ಪ್ರತ್ಯಕ್ಷದಿಂದ ಯಾವುದು ಸಿದ್ಧ, ಯಾವುದು ಸಿದ್ಧವಲ್ಲ ಪ್ರತ್ಯಕ್ಷದಿಂದ, ಜೀವಾತ್ಮ ಪರಮಾತ್ಮರ ಐಕ್ಯತೆ ಪ್ರತ್ಯಕ್ಷಕ್ಕೆ ನಿಮಗೆ ಗೊತ್ತಾಗೋದಿಲ್ಲ, ಅದಕ್ಕಾಗಿ ವೇದ ಬೇಕು. ವೇದ ಹೇಳುತ್ತೆ ನೋಡ್ರಿ, ಜೀವಾತ್ಮ ಪರಮಾತ್ಮ ಒಂದೇ, ಅಂದರೆ ಪ್ರತ್ಯಕ್ಷಕ್ಕೆ ಯಾವುದು ಗೋಚರವಲ್ಲವೋ, ಯಾವುದು ತಿಳಿದಿಲ್ಲವೋ ಅದು ಹೇಳುವುದಕ್ಕೆ ವೇದ ಬೇಕು. ನಮಗೆ ಜೀವಾತ್ಮ ಪರಮಾತ್ಮರ ಭೇದ ಪ್ರತ್ಯಕ್ಷಕ್ಕೆ ಸಿದ್ಧವಲ್ಲ, ಅದಕ್ಕೆ ಅದು ಹೇಳಲಿಕ್ಕೆ ವೇದ ಬಂತು. ನೋಡ್ರಿ, ಜೀವಾತ್ಮ ಪರಮಾತ್ಮ ಒಂದೇ ಅಂತ ವೇದ ಹೇಳ್ತಾ ಇದೆ. ಸೊ ವಾಟ್ ಎವರ್ ಇಸ್ ನಾಟ್ ಅವೈಲಬಲ್ ಟು ಪ್ರತ್ಯಕ್ಷ ಪ್ರಮಾಣ ಅರಣ್ಯ ಪ್ರಮಾಣ. ಆಗಮಕ್ಕಿಂತ ಬೇರೆಯಾದ ಪ್ರಮಾಣ ತರ್ಕ ಮಾಡಿದ್ರು ಕೂಡ ನಾನು ಬೇರೆ, ದೇವರ ಅನಂತ ಶಕ್ತಿಮಂತಪ್ಪ, ನನಗೆ ಏನೂ ಶಕ್ತಿ ಇಲ್ಲ, ನಾನು ಅಲ್ಪ ಶಕ್ತಿ ಉಳ್ಳವನು. ತರ್ಕದಿಂದ ನೋಡಿದರು ಜೀವಾತ್ಮ ಪರಮಾತ್ಮ ಭೇದ ಇದೆ, ಪ್ರತ್ಯಕ್ಷದಿಂದ ನೋಡಿದ್ರು ನನಗೆ ರೋಗಗಳಿವೆ, ರುಜಿನಗಳಿವೆ, ಕಷ್ಟಗಳಿವೆ, ನಾನು ಪರಮಾತ್ಮ ಅಲ್ಲ, ಅದು ನನಗೆ ಪ್ರತ್ಯಕ್ಷಕ್ಕೆ ಗೋಚರವಾಗ್ತಾ ಇದೆ. ತರ್ಕದಿಂದ ನೋಡಿದರು, ಪ್ರತ್ಯಕ್ಷದಿಂದ ನೋಡಿದರು ಭೇದ ಗೊತ್ತಾಗ್ತಾ ಇದೆ. ಅದು ಹೇಳಲಿಕ್ಕೆ ಮತ್ತು ಆಗಬಹುದು, ಅದನ್ನೇ ಹೇಳಿದರೆ ವ್ಯರ್ಥ. ಆಗಮ ಬಿಕಮ್ಸ್ ವೇಸ್ಟ್, ಆಲ್ರೆಡಿ ಯು ನೋ ಬೈ ಪ್ರತ್ಯಕ್ಷ ಅಂಡ್ ಅನುಮಾನ. ಸೊ ಆಗಮ ಹ್ಯಾಸ್ ಟು ಸೇ ಸಮಥಿಂಗ್ ಡಿಫ್ರೆಂಟ್, ವಾಟ್ ಎವರ್ ಇಸ್ ನಾಟ್ ಅವೈಲಬಲ್ ಫಾರ್ ಪ್ರತ್ಯಕ್ಷ ಅದನ್ನು ಹೇಳಲಿಕ್ಕೆ ಆಗಮ ಬೇಕು ಅಂತ ಅವರು ಒಂದು ವಾದವನ್ನು ಮುಂದೆ ತಗೊಂಡು ಬರ್ತಾರೆ. ಅದಕ್ಕೆ ಸಿದ್ಧಾಂತ ಹೇಳುತ್ತೆ, ಹೇಗೆಪ್ಪ ಪ್ರತ್ಯಕ್ಷದಿಂದ ಸಿದ್ಧ ಜೀವಾತ್ಮ ಪರಮಾತ್ಮ ಭೇದ ಪ್ರತ್ಯಕ್ಷದಿಂದ ಸಿದ್ಧ ಅಂತ ಯಾಕೆ ಹೇಳ್ತೀರಾ? ಬಿಕಾಸ್ ಪರಮಾತ್ಮ ನಿನಗೆ ಪ್ರತ್ಯಕ್ಷ ಕಾಣಿಸ್ತಾ ಇದ್ದಾನ? ದೇವರು ಕಾಣ್ತಾ ಇಲ್ವಲ್ಲ. ದೇವರನ್ನುವ ವಸ್ತುವೇ ನಿಮಗೆ ಪ್ರತ್ಯಕ್ಷ ಗೋಚರನಲ್ಲ. ಭಗವಂತ ದೇವರು ಪ್ರತ್ಯಕ್ಷ ಗೋಚರನಲ್ಲ ಅಂದರೆ ಜೀವಾತ್ಮ ಪರಮಾತ್ಮ ಭೇದವು ಪ್ರತ್ಯಕ್ಷ ಗೋಚರವಲ್ಲ. ನಿಮಗೆ ಅನುಭವ ಅನಿಸ್ಬಹುದು, ಅಪ್ಪ ನನಗೆ ಅಷ್ಟು ಶಕ್ತಿ ಇಲ್ಲ ಅಂತ ಅನಿಸುತ್ತೆ ಅಷ್ಟೇ ಹೊರತು ದೇವರಿದ್ದಾನೆ ಅಂತ ಹೇಗೆ ಗೊತ್ತಾಗುತ್ತೆ? ಹೌ ಡು ಯು ನೋ ದಟ್ ಗಾಡ್ ಎಕ್ಸಿಸ್ಟ್? ದೇವರು ಇದ್ದಾನೆ ಅಂತ ಗೊತ್ತಾಗಬೇಕಂದ್ರೆ ಅದಕ್ಕೆ ಆಗಮಬೇಕು. ಆದ್ದರಿಂದ ಜೀವಾತ್ಮ ಪರಮಾತ್ಮ ಭೇದ ಅನ್ನುವುದು ಪ್ರತ್ಯಕ್ಷ ಸಿದ್ಧವಲ್ಲ, ಅದು ಹೇಳಲಿಕ್ಕೆ ಆಗಮವಂತು. ಸೊ ಅಪೂರ್ವತವಾದ ಆಯಿತು ಅಂದರೆ ಪೂರ್ವತ, ಪೂರ್ವತ ಅಂದರೆ ಪ್ರತ್ಯಕ್ಷ ಸಿದ್ಧವಾದದ್ದು ಪೂರ್ವತ. ಪೂರ್ವತ ಇಲ್ಲದೇ ಇರುವುದು, ಯಾವುದಕ್ಕೆ ಪೂರ್ವತೆ ಇಲ್ಲೆಯೋ, ಯಾವುದು ಪ್ರತ್ಯಕ್ಷದಿಂದ ಗೊತ್ತಾಗೋದಿಲ್ಲವೋ ಅದು ಹೇಳಲಿಕ್ಕೆ ಆಗಮಬೇಕು. ಹೌದು, ನಿಜ, ಪರಮಾತ್ಮ ಪ್ರತ್ಯಕ್ಷ ಸಿದ್ಧನಲ್ಲ. ಆದ್ದರಿಂದ ಪ್ರತ್ಯಕ್ಷ ಸಿದ್ಧನ್ ಆಗದೇ ಇರುವಂತಹ ಪರಮಾತ್ಮ ಅನ್ನುವ ಒಂದು ವಸ್ತು ಇದೆ, ಆ ಪರಮಾತ್ಮನಿಗಿಂತ ಜೀವ ಬೇರೆಯಾಗಿದ್ದಾನೆ ಅಂತ ಹೇಳುವುದಕ್ಕೆ ವೇದ ಬೇಕು, ಆಗಮ ಬೇಕು. ಆದ್ದರಿಂದ ಈ ಅಪೂರ್ವತಾವಾದ ಅನ್ನೋದು ಅಂದರೆ ಈ ಯಾವುದು ಪ್ರತ್ಯಕ್ಷ ಗೋಚರವಲ್ಲವೋ ಅದು ಹೇಳಕ್ಕೆ ವೇದ ಬಂತು ಅಂತ ಹೇಳಿದಕ್ಕೆ ಅದು ಸಿದ್ಧವಾಗದಕ್ಕೆ ಹೇಳ್ತಾ ಇದ್ದಾರೆ. ನಚ ಈಶ್ವರ ತದ್ ಭೇದೋವ ಪ್ರತ್ಯಕ್ಷ ಸಿದ್ಧ. ಈಶ್ವರನಾಗಲಿ ಈ ಜೀವ ಈಶ್ವರ ಭೇದವಾಗಲಿ ಪ್ರತ್ಯಕ್ಷ ಸಿದ್ಧವಲ್ಲ. ಅದು ಪ್ರತ್ಯಕ್ಷದಿಂದ ನಮ್ಗೆ ಗೊತ್ತಾಗ, ಯಾಕಂದ್ರೆ ಭಗವಂತ ಇದ್ದ ಅಂತ ಯಾರು ಗೊತ್ತು? ಪ್ರತ್ಯಕ್ಷ ಗೊತ್ತಿಲ್ಲ. ಆದ್ದರಿಂದ ತತ್ಪಕ್ಷೇತು ಐಕ್ಯಾದೇಹೆ ಅಭಿ ಮಿಥ್ಯಾತ್ವಾತ್ ಸ್ವರೂಪಚ್ಚೇ ಚ ಸಿದ್ಧತ್ವಾತ್ ವ್ಯರ್ಥ ಏವ ಶ್ರುತಿ. ಬಹಳ ಸಂಕ್ಷೇಪವಾಗಿದೆ ಆಚಾರ್ಯ ಭಾಷ್ಯ. ಆ ಮೊದಲನೇ ವಾಕ್ಯ ಇದೆ ನೋಡ್ರಿ, ಅದು ಎಂಟೈರ್ ಅಪೂರ್ವತಾವಾದವನ್ನು ಹೇಳುವಂತಹ ವಾಚ. ನಚ ಈಶ್ವರ ತದ್ಭೇದೋ ವಾ ಪ್ರತ್ಯಕ್ಷ ಸಿದ್ಧ ಅನ್ನುವುದರಲ್ಲಿ ಎಂಟೈರ್ ಅಪೂರ್ವತಾವಾದದ ಆರ್ಗ್ಯುಮೆಂಟ್ ಅದರಲ್ಲಿ ಅಡಗಿದೆ. ಏನಂತ ಹೇಳಿದರೆ ಜೀವಾತ್ಮ ಪರಮಾತ್ಮ ಭೇದ ಅನ್ನುವುದಾಗಲಿ ಪರಮಾತ್ಮ ಇರುವುದಾಗಲಿ ಪ್ರತ್ಯಕ್ಷದಿಂದ ಸಿದ್ಧವಲ್ಲ, ಅದು ಹೇಳುವುದಕ್ಕೆ ವೇದ ಬೇಕು. ಆದ್ದರಿಂದ ವೇದದಲ್ಲಿ ಭೇದ ಸಿದ್ಧಾಂತದಲ್ಲಿ ಕೂಡ ದ್ವೈತ ಸಿದ್ಧಾಂತದಲ್ಲಿ ಕೂಡ ವೇದಗಳಿಗೆ ಅಪೂರ್ವತ ಸಿದ್ಧವಾಗತ್ತೆ. ಅಂದರೆ ಪ್ರತ್ಯಕ್ಷ ಸಿದ್ಧವಾಗದೇ ಇರುವ ವಿಷಯವನ್ನು ವೇದಗಳು ಹೇಳಲಿಕ್ಕೆ ಹೊರಟಿದೆ ಅನ್ನುವುದು ಒಂದು. ಆಯ್ತರಿ, ಪಂಚಭೇದಗಳನ್ನು ತಗೊಂಡು ಪರಮಾತ್ಮ ಪ್ರತ್ಯಕ್ಷ ಸಿದ್ಧನಲ್ಲ, ಅದಕ್ಕೆ ಅಪೂರ್ವತಾವಾದ ಸಿದ್ಧವಾಗುತ್ತೆ, ಅಂದರೆ ಅದು ಹೇಳಲಿಕ್ಕೆ ವೇದ ಬೇಕು. ಅದೇ ಜೀವ ಜೀವ ಭೇದವನ್ನು ಪಂಚಭೇದ ಹೇಳುತ್ತೆ ವೇದ ಅಂತ ಹೇಳ್ತಿರಲ್ವಾ? ಪಂಚಭೇದ ಹೇಳ್ತಾರೆ, ಜೀವನ ಇಲ್ಲೇ ಇದ್ದಾನೆ, ಇನ್ನೊಂದು ಜೀವ ಇಲ್ಲೇ, ನಾವಿದ್ದೀವಿ, ನಮ್ಮ ಬಗಲಿ ಮನೆಯವನು ಇದ್ದಾನೆ, ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಜೀವ ಜೀವ ಭೇದ ಇದಲ್ವಾ, ಇದು ಹೇಳಲಿಕ್ಕೆ ವೇದ ಯಾಕೆ ಬೇಕು? ಅದು ಪ್ರತ್ಯಕ್ಷದಿಂದ ಸಿದ್ಧವಾಗುತ್ತೆ, ಅದರಲ್ಲಿ ಅಪೂರ್ವತ್ವ ಹೇಗೆ ಬರುತ್ತೆ? ಜೀವ ಜೀವ ಭೇದ ಹೇಳಲಿಕ್ಕೆ ವೇದ ಯಾಕೆ ಬೇಕು? ಬಿಕಾಸ್ ಜೀವ ಇದ್ದಾನೆ, ಜೀವ ಜೀವಕ್ಕೆ ಭೇದ ಇದೆ ಅಂತ ಹೇಳುವುದಕ್ಕೆ ವೇದ ಬೇಕಾಗಿಲ್ಲ. ಪ್ರತ್ಯಕ್ಷದಿಂದಲೇ ನಮಗೆ ನಾನು ಬೇರೆ, ನನ್ನ ಬಗಲಿಗೆ ಇರೋವನು ಬೇರೆ, ವ್ಯಕ್ತಿ ಬೇರೆ, ನಾವಿಬ್ಬರು ಬೇರೆ, ಪ್ರತ್ಯಕ್ಷ ಸಿದ್ಧವಾಯಿತು. ಆದ್ದರಿಂದ ಇದು ಹೇಳಲಿಕ್ಕೆ ವೇದ ಬೇಕಾಗಿಲ್ಲ. ಬಟ್ ಜೀವ ಜೀವ ಐಕ್ಯ, ಇದು ಪ್ರತ್ಯಕ್ಷ ಸಿದ್ಧವಲ್ಲ, ಅದಕ್ಕೆ ಎಲ್ಲ ಜೀವರು ಒಂದೇ ಅಂತ ಹೇಳುವುದಕ್ಕೆ ವೇದ ಹೊರಟಿದೆ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ಎಲ್ಲ ಕೂಡ ಎಲ್ಲ ಪರ್ಮನೆ, ಅಂದರೆ ಜೀವಕ್ಕೆ ಜೀವಕ್ಕೆ ಭೇದ ಇಲ್ಲ, ಎಲ್ಲ ಜೀವರು ಒಂದೇ. ಇಲ್ಲಿ ನಮಗೆ ಭೇದ ಕಾಣಿಸುತ್ತೆ, ದಟ್ ಈಸ್ ಓನ್ಲಿ ಅಪ್ಯಾರೆಂಟ್. ಸೊ ವೇದ ಬಂದು ಹೇಳುತ್ತೆ, ನೋಡಪ್ಪ ನಿಂಗೆ ಕಾಣಿಸಿದ್ರು ಕೂಡ ಪ್ರತ್ಯಕ್ಷದಿಂದ ನಿನಗೆ ಗೊತ್ತಾಗೋದಿಲ್ಲ, ನಿನಗೆ ಆಗಮ ಬೇಕು. ವೇದ ಹೇಳುತ್ತೆ ಜೀವ ಜೀವ ಒಂದೇ, ಎಲ್ಲ ಜೀವರು ಒಂದೇ ಅಂತ ಹೇಳುತ್ತೆ. ಅದಕ್ಕಾಗಿ ಅಪೂರ್ವತಾವಾದ ಅವರಿಗಿದೆ ಅದ್ವೈತ ಸಿದ್ಧಾಂತಕ್ಕೆ. ದ್ವೈತ ಸಿದ್ಧಾಂತಕ್ಕೆ ಅಪೂರ್ವತೆ ಇಲ್ಲ. ವಾಟ್ ಎವರ್ ಇಸ್ ಆಲ್ರೆಡಿ ಅವೈಲಬಲ್ ಫಾರ್ ಪ್ರತ್ಯಕ್ಷ ಅದು ಹೇಳಕ್ಕೆ ವೇದ ಬೇಕಾಗಿಲ್ಲ. ಆದ್ದರಿಂದ ಅಲ್ಲಿ ಅಪೂರ್ವತ ಕೂಡೋದಿಲ್ಲ ಅಂತ ಹೇಳಿದರೆ ಅಲ್ಲಿಯೂ ಅಪೂರ್ವತಾವಾದ ಬರುತ್ತೆ. ಅಪೂರ್ವತ ಕೂಡ ಅಂದರೆ ಪ್ರತ್ಯಕ್ಷ ಸಿದ್ಧವಲ್ಲ, ಜೀವ ಜೀವ ಭೇದವು ಪ್ರತ್ಯಕ್ಷ ಸಿದ್ಧವಲ್ಲ. ಅದು ಹೇಗಿರಿ? ಐ ನೋ ದಟ್ ಐ ಆಮ್ ಡಿಫ್ರೆಂಟ್ ಫ್ರಮ್ ದ ಪರ್ಸನ್ ನೆಕ್ಸ್ಟ್ ಮೀ. ನಿಜ, ನೀನು ಬಾಡಿ ವೈಸ್ ಡಿಫರೆಂಟ್ ಅಂತ ನೋಡಿದ್ವಿ. ನಿನ್ನ ಬಾಡಿ ಒಳಗೆ ಒಂದು ಜೀವ ಇದೆ, ಇನ್ನೊಂದು ಬಾಡಿ ಒಳಗೆ ಇನ್ನೊಂದು ಜೀವ ಇದೆ ಅಂತ ಹೇಗೆ ಗೊತ್ತು? ಹೌ ಡು ಯು ನೋ ದಟ್ ಎವ್ರಿ ಬಾಡಿ ಹ್ಯಾಸ್ ಎ ಜೀವ? ಅಫ್ಕೋರ್ಸ್ ನಮ್ಗೆ ಗೊತ್ತಾಗತ್ತೆ ಚೈತನ್ಯ ಇದೆ, ಬಟ್ ಆ ಜೀವ ನಿತ್ಯನಾಗಿದ್ದಾನೆ, ಬಾಡಿ ಬಿದ್ದೋದು ಇನ್ನೊಂದು ಬಾಡಿ ಬರುತ್ತೆ, ಆ ಜೀವ ದೇಹದಲ್ಲಿ ಇರುವ ಜೀವ ನಿತ್ಯ, ಇವು ಎಲ್ಲವೂ ಕೂಡ ಪ್ರತ್ಯಕ್ಷ ಗೋಚರವಲ್ಲ, ಅವು ಹೇಳಲಿಕ್ಕೆ ವೇದ ಬೇಕು. ಅಂದರೆ ಪ್ರತಿಯೊಂದು ದೇಹದಲ್ಲಿ ಜೀವ ಇದ್ದಾನೆ, ಆ ಜೀವ ನಿತ್ಯನಾಗಿದ್ದಾನೆ, ಅವನು ಒಂದೊಂದು ಆದಮೇಲೆ ಒಂದು ದೇಹವನ್ನು ಪಡೆತಾನೆ, ಇವು ಎಲ್ಲ ಹೇಳುವುದು ವೇದ ಮಾತ್ರ. ನಿಮಗೆ ಪ್ರತ್ಯಕ್ಷದಿಂದ ಅನೇಕ ದೇಹಗಳು ಬರುವ ಪ್ರಸಂಗ ಗೊತ್ತಿಲ್ಲ, ಅನೇಕ ವಿಷಯಗಳು ನಿಮಗೆ ಪ್ರತ್ಯಕ್ಷದಿಂದ ಗೊತ್ತಾಗೋದಿಲ್ಲ. ಜೀವ ಜೀವದ ಇರುವಿಕೆ, ಜೀವ ಜೀವದ ಭೇದ, ಇವು ಎಲ್ಲವೂ ಕೂಡ ಕೇವಲ ಪ್ರತ್ಯಕ್ಷದಿಂದ ಸಿದ್ಧವಾಗೋದಿಲ್ಲ. ಅನುಮಾನದಿಂದ ಊಹೆ ಮಾಡಬಹುದು, ಆದರೆ ಡೆಫಿನೆಟ್ಲಿ ತರ್ಕದಿಂದಲೂ ಸಿದ್ಧವಾಗೋದಿಲ್ಲ. ಅದು ಕೇವಲ ಆಗಮ ಪ್ರಮಾಣ, ಭೇದ ಪ್ರಮಾಣದಿಂದ ಮಾತ್ರ. ಜೀವ ಅನ್ನುವವನೊಬ್ಬನಿದ್ದಾನೆ, ಜೀವನಿಗೂ ಜೀವನಿಗೂ ಭೇದ ಇದೆ, ಅನಂತ ಜೀವರಾಶಿಗಳಿದ್ದಾರೆ, ಅವರೆಲ್ಲರೂ ನಿತ್ಯರಾಗಿದ್ದಾರೆ, ಇವು ಎಲ್ಲವೂ ಕೂಡ ಸಿದ್ಧವಾಗುವುದು ಕೇವಲ ಆಗಮದಿಂದಲೇ ಸಿದ್ಧವಾಗುತ್ತೆ. ಅಂದರೆ ಪೂರ್ತಿ ಕೇವಲ ಪ್ರತ್ಯಕ್ಷ ಸಾಕಾಗೋದಿಲ್ಲ, ಇಟ್ ಇಸ್ ನಾಟ್ ಸಫಿಷಿಯಂಟ್. ಮೇ ಬಿ ಇಟ್ ಮೇ ಗಿವ್ ಸಮ್ ಐಡಿಯಾ ಅಷ್ಟೇ ಹೊರತು ಇಟ್ ಇಸ್ ನಾಟ್ ಸಫಿಷಿಯಂಟ್ ಟು ಕನ್ಕ್ಲೂಸಿವ್ಲಿ ಡಿರೈವ್ ಅಟ್ ದಟ್. ಆದ್ದರಿಂದ ಅದಕ್ಕೂ ಆಗಮ ಇಲ್ಲ, ವೇದ ಬೇಕು. ಸೊ ಇಲ್ಲಿ ಕೂಡ ಅಪೂರ್ವ, ಜೀವ ಜೀವ ಭೇದಕ್ಕೂ ಅಪೂರ್ವ, ಜೀವ ಪರಮಾತ್ಮ ಭೇದ, ಜೀವ ಜೀವ ಭೇದ ಎರಡಕ್ಕೂ ನಮಗೆ ಪ್ರತ್ಯಕ್ಷ ಸಾಕಾಗೋದಿಲ್ಲ, ಆಗಮ ಬೇಕು. ಆದ್ದರಿಂದ ನಚ ಪ್ರತ್ಯಕ್ಷ ಸಿದ್ಧ ಅನ್ನೋದು ಅಲ್ಲಿ ಕೂಡತ್ತೆ. ಆಯ್ತಿರಿ, ಆದರೆ ಜೀವ ಜಡ ಭೇದ, ಜಡ ಪರಮಾತ್ಮ ಭೇದ ಇದೆ ನೋಡ್ರಿ, ಅವುಗಳಿಗೆ ಜೀವಾತ್ಮ ಪರಮಾತ್ಮ, ಸೊ ಜೀವಾತ್ಮ ಜೀವ ಜೀವ ಭೇದ, ಜೀವ ಪರಮಾತ್ಮ ಭೇದ, ಈ ಎರಡೂ ಕೂಡ ಆಗಮದಿಂದ ಕೊನೆಗೊಳ್ಳತ್ತೆ, ಆಗಮ ಬೇಕಾಗಿದೆ. ಸರಿ, ಜೀವ ಜಡ, ಜಡಗಳೆಲ್ಲ ಕೂಡ ಪ್ರತ್ಯಕ್ಷಕ್ಕೆ ಸಿದ್ಧ, ಜಡಕ್ಕೆ ಯಾವ ಆಗಮವೂ ಬೇಕಾಗಿಲ್ಲ. ಜಡ ಅನ್ನುವ ವಸ್ತುವು ಅದು ಪ್ರತ್ಯಕ್ಷ ಸಿದ್ಧ. ನಮಗೆ ಕುರ್ಚಿ ಕಾಣಿಸುತ್ತೆ, ಟೇಬಲ್ ಕಾಣಿಸುತ್ತೆ, ಗೋಡೆ ಕಾಣಿಸುತ್ತೆ, ಬಂಡೆ ಕಲ್ಲು ಎಲ್ಲ ಕಾಣಿಸುತ್ತೆ, ಇವೆಲ್ಲ ಜಡಗಳು, ಪ್ರತ್ಯಕ್ಷ ಸಿದ್ಧವಾದ ಜಡಗಳು. ಈ ಪ್ರತ್ಯಕ್ಷ ಸಿದ್ಧವಾದ ಜಡಗಳು, ಅವುಗಳಿಗೂ ಜೀವನಿಗೂ ಭೇದ, ಜಡಕ್ಕೂ ಪರಮಾತ್ಮಗೂ ಭೇದ ಅನ್ನುವುದು, ಇವು ಪ್ರತ್ಯಕ್ಷದ ಸಿದ್ಧವಾಗತ್ತೆ. ಆದ್ದರಿಂದ ಇದಕ್ಕೆ ನಿಮಗೆ ವೇದಗಳು ಬೇಕಾಗಿಲ್ಲ ಅಂದರೆ ಇಲ್ಲ, ಅದಕ್ಕೂ ವೇದ ಬೇಕು. ಯಾಕೆ ಅಂದರೆ ಜೀವ ಅನ್ನುವುದು ಪ್ರತ್ಯಕ್ಷ ಸಿದ್ಧನಲ್ಲ, ಪೂರ್ಣವಾಗಿ ಪರಮಾತ್ಮ ಪ್ರತ್ಯಕ್ಷ ಸಿದ್ಧನಲ್ಲ. ಆದ್ದರಿಂದ ಜಡಕ್ಕೆ ಜೀವಕ್ಕೆ ಇರುವ ಭೇದ, ಜಡಕ್ಕೆ ಪರಮಾತ್ಮಗೆ ಇರುವ ಭೇದ ಕೂಡ ವೇದದಿಂದಲೇ ನಿಮಗೆ ಕನ್ಕ್ಲೂಡ್ ಆಗುತ್ತೆ, ಕನ್ಕ್ಲೂಸಿವ್ ಆಗಿ ಅಂದರೆ ಊಹಕ್ಕೆ ನಿಮಗೆ ಯು ಕ್ಯಾನ್ ಫೀಲ್ ಇಟ್ ಯು ಕ್ಯಾನ್ ಎಕ್ ಬಟ್ ಕನ್ಕ್ಲೂಸಿವ್ ಆಗಿ ಬರಬೇಕಂದ್ರೆ ಜೀವ ಅನ್ನೋ ಒಂದು ವಸ್ತುವಿದೆ, ಪರಮಾತ್ಮ ಅನ್ನೋ ಒಂದು ವಸ್ತುವಿದೆ ಅಂತ ಗೊತ್ತಾಗುವುದಕ್ಕೆ, ಈ ಎರಡು ಗೊತ್ತಾಗುವುದಕ್ಕೆ ವೇದ ಬೇಕೇ ಬೇಕು. ಬಿಕಾಸ್ ಜೀವ ಅಂಡ್ ಪರಮಾತ್ಮ ಆರ್ ನಾಟ್ ಪ್ರತ್ಯಕ್ಷ ಸಿದ್ಧ, ದೇ ಕ್ಯಾನ್ ಬಿ ಓನ್ಲಿ ಬಿ ಕನ್ಕ್ಲೂಸಿವ್ಲಿ ನೋನ್ ಬೈ ವೇದ ಓನ್ಲಿ. ಆದ್ದರಿಂದ ಫಾರ್ ದಟ್ ರೀಸನ್ ಜೀವಾತ್ಮಕ್ಕೂ ಪರಮಾತ್ಮಕ್ಕೂ ಭೇದ ಮಾತ್ರವಲ್ಲದೆ ಜಡಕ್ಕೂ ಪರಮಾತ್ಮನಿಗೂ ಜಡಕ್ಕೂ ಜೀವಕ್ಕೂ ಇರುವ ಭೇದ ಕೂಡ ಆಗಮದಿಂದ ಕನ್ಕ್ಲೂಸಿವ್ ಆಗಿ ಹೇಳಬಹುದೇ ಹೊರತು ಅದಕ್ಕೆ ಕೇವಲ ಪ್ರತ್ಯಕ್ಷ ಪ್ರಮಾಣದಿಂದ ಆಗೋದಿಲ್ಲ. ಅದಕ್ಕೂ ಕೂಡ ಅಪೂರ್ವತ ಅಂದರೆ ಪೂರ್ವ ಅಂದರೆ ಪ್ರತ್ಯಕ್ಷ ಸಿದ್ಧವಾದದ್ದು ಅದು ಅಪೂರ್ವತ ಅಂದರೆ ಅದು ಸಾಕಾಗೋದಿಲ್ಲ. ಕೇವಲ ಪೂರ್ವತ ಪ್ರತ್ಯಕ್ಷ ಸಿದ್ಧತ್ವ ಅದು ಸಾಧ್ಯವಿಲ್ಲ ಅಂತ ಹೇಳುವುದು ಅಪೂರ್ವತಾವಾದ. ಆ ಅಪೂರ್ವತಾವಾದ ಭೇದ ದ್ವೈತ ಸಿದ್ಧಾಂತಕ್ಕೂ ಬೇಕೇ ಬೇಕು, ಅದಕ್ಕೂ ಅಪ್ಲೈ ಆಗತ್ತೆ. ಅಂದರೆ ವೇದಗಳು ನಮಗೆ ಪ್ರತ್ಯಕ್ಷದಲ್ಲಿ ಸಿದ್ಧವಾಗದೇ ಇರುವ ಜಡ ಜೀವಾಭೇದ, ಜಡ ಪರಮಾತ್ಮ ಭೇದ ಕೂಡ ಹೇಳುವುದಕ್ಕೆ ವೇದಗಳು ಬೇಕಾಗಿದೆ. ಆಯ್ತು, ಈ ನಾಲ್ಕು ಭೇದಗಳಿಗೆ ವೇದಗಳೇ ಬೇಕಾಗಿದೆ ಆಯಿತು. ಬಟ್ ಜಡ ಜಡ ಭೇದ ಐದನೇ ಭೇದ ಇದೆ ನೋಡ್ರಿ, ಅದು ಪ್ರತ್ಯಕ್ಷ ಸಿದ್ಧ, ಎಲ್ಲ ಜಡಗಳು ಪ್ರತ್ಯಕ್ಷ ಸಿದ್ಧ, ಅದಕ್ಕೆ ಯಾವ ಆಗಮವೂ ಬೇಕಾಗಿಲ್ಲ. ಆದ್ದರಿಂದ ಜಡ ಜಡ ಭೇದ ಹೇಳಲಿಕ್ಕೆ ಅದು ವೇದಗಳಿಂದ ಬಂತು ಅಂತ ಹೇಗೆ ಹೇಳ್ತೀರ? ಅದಕ್ಕೆ ಆದರೂ ನೀವು ಜಡ ಜಡ ಭೇದವನ್ನು ಒಪ್ಪದೆ ಅದರಲ್ಲಿ ಅಪೂರ್ವತಾ ಸಿದ್ಧಾಂತ ಬರಲಿಕ್ಕೆ ಆಗೋದಿಲ್ಲ. ಜಡ ಜಡ ಭೇದ ಕೇವಲ ಪ್ರತ್ಯಕ್ಷದಿಂದ ಸಿದ್ಧ ಆಗತ್ತೆ, ಅದಕ್ಕೆ ಆಗಮ ಬೇಕಾಗಿಲ್ಲ ಅಂತ ಹೇಳಿದ್ರೆ ಇಲ್ಲ, ಅದಕ್ಕೂ ಕೂಡ ಅಂದ್ರೆ ಕನ್ಕ್ಲೂಸ್ ನಮಗೆ ಈ ಟೇಬಲ್ಗೆ ಚೇರ್ಗೆ ಇರೋ ಡಿಫ್ರೆನ್ಸ್ ಅದು ಆಯ್ತು, ಆ ಪ್ರತ್ಯಕ್ಷದಿಂದ ಗೊತ್ತಾಗತ್ತೆ. ಆದರೆ ನಮ್ಮ ಕಣ್ಣಿಗೆ ಗೋಚರವಾಗದೇ ಇರುವ ಜಡ ಪದಾರ್ಥಗಳಿವೆ. ಉದಾಹರಣೆಗೆ ಮೂಲ ಪ್ರಕೃತಿ ಇದೆ, ಅದು ಇದೆ ಎಲ್ಲಿದೋ ನಮಗೆ ಗೊತ್ತಿಲ್ಲ. ಮೂಲ ಪ್ರಕೃತಿ ಅನ್ನೋ ಒಂದು ವಸ್ತು ಇದೆ ಅಂದ್ರೆ ಅದು ಗೊತ್ತಾಗೋದು ಅಂದ್ರೆ ಯಾವುದು ನಮಗೆ ಪ್ರತ್ಯಕ್ಷ ಸಿದ್ಧವಲ್ಲವೋ ಅಂತಹ ಜಡ ವಸ್ತುಗಳನ್ನು ಹೇಳುವುದಕ್ಕೆ ವೇದ ಬೇಕು. ಅದಕ್ಕೆ ಫಾರ್ 100%ಗೆ ಪ್ರತ್ಯಕ್ಷದಿಂದ ಬರೋದಿಲ್ಲ, ಅದಕ್ಕೆ ಒಂದು ಅಪೂರ್ವತ ಅಂದರೆ ಪೂರ್ವತ್ವ ಇಲ್ಲದೆ ಪ್ರತ್ಯಕ್ಷವಿಲ್ಲದೆ ವೇದಗಳು ಬೇಕಾಗಿರುವ ಅವಶ್ಯಕತೆ ಇದೆ. ಎಲ್ಲಿ ಅಂದರೆ ಜಡ ಜಡಗಳ ಭೇದ ಹೇಳುವ ಕೂಡ ನಮ್ಮ ಕಣ್ಣಿಗೆ ಗೋಚರವಾಗದೆ ನಮಗೆ ತಿಳಿಯದೇ ಇರುವ ಜಡ ವಸ್ತುಗಳು ಅಂದರೆ ಕೇವಲ ವೇದ ಗೋಚರವಾದ ಜಡ ವಸ್ತುಗಳು ಹೇಳಬೇಕಂದ್ರೆ ಅದಕ್ಕೆ ವೇದ ಬೇಕೇ ಬೇಕು. ಆದ್ದರಿಂದ ಕನ್ಕ್ಲೂಷನ್ 100% ಬರಬೇಕಂದ್ರೆ 100% ಪ್ರತ್ಯಕ್ಷದಿಂದ ಬರೋದಿಲ್ಲ, ಅದಕ್ಕೆ ವೇದಗಳು ಬೇಕಾಗಿದೆ. ಆದ್ದರಿಂದ ನಚ ಪ್ರತ್ಯಕ್ಷ ಸಿದ್ಧ ಅನ್ನುವುದು ನಾವು ನೋಡಿದರೆ ಅದು ಜಡ ವಸ್ತುಗಳಲ್ಲಿ ಕೂಡ ಅಪ್ಲೈ ಮಾಡುವ ಎಲ್ಲದಕ್ಕೂ ಕೂಡ ಅಪ್ಲೈ ಆದ ಎಲ್ಲ ಜಡ ವಸ್ತುಗಳು ಪ್ರತ್ಯಕ್ಷ ಸಿದ್ಧವಲ್ಲ, ಮೋಸ್ಟ್ ಆಫ್ ದ ಜಡ ವಸ್ತುಗಳು ಪ್ರತ್ಯಕ್ಷ ಸಿದ್ಧ. ಆದರೆ ಪ್ರತ್ಯಕ್ಷ ಸಿದ್ಧವಾಗದೇ ಇರುವ ಜಡ ವಸ್ತುಗಳು ಸಹಿತ ಇವೆ, ಅವು ತಿಳಿಯುವುದಕ್ಕೆ ವೇದಗಳು ಬೇಕೇ ಬೇಕು. ಆದ್ದರಿಂದ ಈ ಪಂಚಭೇದಗಳು ಕೂಡ ಅಪೂರ್ವತ ಅಂದರೆ ಕೇವಲ ಪ್ರತ್ಯಕ್ಷದಿಂದ ಸಾಧ್ಯವಾಗೋದಿಲ್ಲ, ಅದುಗಳಿಗೆ ವೇದಗಳು ಬೇಕು ಅನ್ನುವ ಇಷ್ಟು ಅರ್ಥವು ಕೂಡ ಆ ಒಂದು ವಾಕ್ಯದಲ್ಲಿಯೇ ಅಡಗಿದೆ. ನಚ ಈಶ್ವರ ತದ್ಭೇದೋವಾ ಪ್ರತ್ಯಕ್ಷ ಸಿದ್ಧ ಅಂದರೆ ಉಪಲಕ್ಷಣತೆಯ ಜೀವ ಆಗಲಿ ಜಡ ಆಗಲಿ ಎಲ್ಲವೂ ಕೂಡ ಎಲ್ಲ ಜೀವರು ಎಲ್ಲ ಜಡಗಳು ಪ್ರತ್ಯಕ್ಷ ಸಿದ್ಧರಲ್ಲ ಅಂತ ಹೇಳಿ ಹೇಳಿದೆ. ತತ್ಪಕ್ಷೇತು ಐಕ್ಯಾದೇಹೆ ಅಪಿ ಮಿಥ್ಯಾತ್ವಾತ್ ಸ್ವರೂಪಸ್ಯ ಚ ಸಿದ್ಧತ್ವಾತ್ ವ್ಯರ್ಥ ಏವ ಶ್ರುತಿ ಅಂತ ಹೇಳಿ ಇನ್ನೊಂದು ಹೇಳಿದೆ. ಇನ್ನೊಂದು ರೀತಿಯಲ್ಲಿ ಕೂಡ ಈ ಐಕ್ಯವಾದ ಐಕ್ಯವಾದ ಅಂತ ಹೇಳಿದರೆ ಈ ತತ್ಪಕ್ಷೆ ಅಂತ ಹೇಳಿದರೆ ಈ ಅಭೇದವನ್ನು ಹೇಳುವ ಜೀ ಎಲ್ಲ ಒಂದೇ ಅಂತ ಅದ್ವೈತವಾಗಿ ಹೇಳುವಂತಹ ಅವರ ಪಕ್ಷದಲ್ಲಿ ಕೂಡ ಐಕ್ಯಾದೇಹೆ ಅಪಿ ಮಿಥ್ಯಾತ್ವಾತು ಅವರೇನು ಹೇಳ್ತಾರೆ ಎಲ್ಲವೂ ಮಿಥ್ಯ, ಪರಮಾತ್ಮ ಒಬ್ಬನೇ ಸತ್ಯ, ಅವನೊಬ್ಬನೇ ಸತ್ಯ. ಆದ್ದರಿಂದ ಜೀವ ಪರಮಾತ್ಮ ಅನ್ನುವುದು ಎರಡಿಲ್ಲ, ಜೀವ ಇದ್ದಾನೆ ಜೀವನೇ ಪರಮಾತ್ಮ, ಜೀವೋ ಬ್ರಹ್ಮೈವ ನಾಪರಹ ಅಂತೇಳಿ. ಆದ್ದರಿಂದ ಐಕ್ಯ ಇದೆ, ಎಲ್ಲವೂ ಐಕ್ಯ, ಐಕ್ಯ ಹೇಳಕ್ಕೆ ಹೊರಟಿದೆ ಅಂತ ಅವರು ಹೇಳಿದರೆ ಅವರು ಎಲ್ಲವೂ ಮಿಥ್ಯ ಅಂತ ಹೇಳಿದಾಗ ಜೀವ ಬ್ರಹ್ಮ ಐಕ್ಯ ಅಂತ ಯಾವ್ದು ಹೇಳ್ತಾ ಇದ್ದೀರೋ ಅದು ಸತ್ಯವಾ ಮಿಥ್ಯವಾ ಅಂತೇಳಿ. ಜೀವ ಬ್ರಹ್ಮ ಐಕ್ಯ ಅನ್ನುವುದು ಸತ್ಯ ಅಂತ ಹೇಳಿದರೆ ಪರಮಾತ್ಮನಿಗಿಂತ ಬೇರೆಯಾದ ಒಂದು ಸತ್ಯವನ್ನು ಒಪ್ಪಿದಂತೆ ಆಗತ್ತೆ, ಇಲ್ಲ ಅದು ಮಿಥ್ಯ. ಜೀವ ಬ್ರಹ್ಮ ಐಕ್ಯ ಅನ್ನುವುದಾಗಲಿ ಆದಿ ಅಂದರೆ ಅವರು ಹೇಳುವ ಈಗ ಪ್ರತಿ ಮಾತು ಅವರು ಹೇಳುವ ಪ್ರತಿ ಒಂದು ಮಾತು ಕೂಡ ಮಿಥ್ಯವೇ ಆಗತ್ತೆ. ಸೊ ಐಕ್ಯಾದೇಹೆ ಮಿಥ್ಯತ್ವಾತ್ ಜೀವ ಬ್ರಹ್ಮ ಐಕ್ಯ ಮುಂತಾದ ಎಲ್ಲವೂ ಕೂಡ ಮಿಥ್ಯ ಆಗಿರುವ ಕಾರಣದಿಂದ ಅಷ್ಟೇ ಅಲ್ಲದೆ ಸ್ವರೂಪಚ್ಯ ಸಿದ್ಧತ್ವಾತ್ ನಾನು ಬ್ರಹ್ಮ ಒಂದೇ, ಜೀವ ಪ್ರತಿಯೊಂದು ಜೀವ ನಾನು ಬ್ರಹ್ಮ ಒಂದೇ, ನಾನು ಬೇರೆಯಲ್ಲ ಬ್ರಹ್ಮ ಬೇರೆಯಲ್ಲ ಎರಡು ಒಂದೇ ಅಂತ ಹೇಳಿದಾಗ ಇಲ್ಲಿ ಅಫ್ಕೋರ್ಸ್ ಡಿಸ್ಕಷನ್ ಬರುತ್ತೆ. ನಾನೇ ದೇವರು ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನೇ ದೇವರು ಅಂತ ಅವ್ರು ಹೇಳ್ತಾ ಇಲ್ಲ, ಹೇಳ್ತಾ ಇರೋದು ಅದ್ವೈತಿಗಳು ಹೇಳುವುದು ಬೇರೆ, ಅವರು ಜೀವ ಬ್ರಹ್ಮ ಒಂದೇ ಅಂತ ಹೇಳ್ತಾ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ ಜೀವ ಬ್ರಹ್ಮ ಒಂದೇ ಅಲ್ಲರಿ, ಜೀವನಲ್ಲಿ ಇರುವ ಜೀವತ್ವ ಲಕ್ಷಣತ್ವ ಯಾವುದಿದೋ ಸೆಂಟಿಯನ್ಸ್ ಆ ಕಾನ್ಷಿಯಸ್ನೆಸ್ ಅಂತೇಳಿ ಅವರು ಉಪಯೋಗ ಮಾಡುವ ಶಬ್ದ ಕಾನ್ಷಿಯಸ್, ಅದೇನೆಲ್ಲ ದೊಡ್ಡ ಡಿಸ್ಕಷನ್ ಒಂದು ಮಾಡಿದ್ವಿ. ಕಾನ್ಷಿಯಸ್ನೆಸ್ ಅನ್ನೋದೇ ತಪ್ಪು ಅರ್ಥ ಟ್ರಾನ್ಸ್ಲೇಷನ್, ಬಟ್ ಏನಿವೆ ಮೊದಲು ತಗೊಳ್ಳೋ ತಪ್ಪು ಟ್ರಾನ್ಸ್ಲೇಷನ್ ತಗೊಳ್ಳೋಣ. ಕಾನ್ಷಿಯಸ್ನೆಸ್ ಜೀವನಲ್ಲಿರುವ ಕಾನ್ಷಿಯಸ್ನೆಸ್, ಬ್ರಹ್ಮನಲ್ಲಿರುವ ಕಾನ್ಷಿಯಸ್ನೆಸ್ ಅವು ಎರಡು ಒಂದೇ ಅಂತ ನಾವು ಹೇಳ್ತೀವಿ ಹೊರತು ಜೀವ ಬ್ರಹ್ಮ ಒಂದೇ ಅಂತ ನಾವು ಹೇಳೋದಿಲ್ಲ. ಜೀವ ಬೇರೆ ಬ್ರಹ್ಮ ಬೇರೆ, ಯಾಕಂದ್ರೆ ಬ್ರಹ್ಮ ಪರಮಾತ್ಮ ಅವನು ಸರ್ವಶಕ್ತಿಮಂತ ಸರ್ವಶಕ್ತಿಮಾನ್, ಅವನು ಅಲ್ಪಶಕ್ತಿ ಇರುವ ಜೀವ ಒಂದೇ ಅಂತ ಅದ್ವೈತಿಗಳು ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದರೆ ಜೀವ ಬೇರೆ ಬ್ರಹ್ಮ ಬೇರೆ ಅವರಿಬ್ಬರು ಬೇರೇನೆ, ಆದರೆ ಜೀವನಲ್ಲಿ ಇರುವ ಚೈತನ್ಯತ್ವ ಯಾವುದಿದೋ ಬ್ರಹ್ಮನಲ್ಲಿರುವ ಚೈತನ್ಯತ್ವ ಯಾವುದಿದೋ ಅವು ಎರಡು ಒಂದೇ ಅಂತ ಹೇಳ್ತಾ ಇದ್ವಿ. ಕಾನ್ಷಿಯಸ್ನೆಸ್ ಎರಡು ಬಿಕಾಸ್ ಕೆನಾಟ್ ಬಿ ಮಲ್ಟಿಪಲ್ ಕಾನ್ಷಿಯಸ್, ಒಂದೇ ಕಾನ್ಷಿಯಸ್ನೆಸ್ ಎಲ್ಲ ಕಾನ್ಷಿಯಸ್ನೆಸ್ ಒಂದೇ ಅಂತ ಅಷ್ಟು ಮಾತ್ರ ನಾವು ಹೇಳ್ತಾ ಇದ್ದೀವಿ. ಸೊ ಪ್ರತಿಯೊಂದು ಅದ್ವೈತವಾದಿ ಅವನು ಅದ್ವೈತವಾದ ಮಾಡುವಾಗ ತಗೊಂಡು ಬರುವ ಆರ್ಗ್ಯುಮೆಂಟ್ ಅಂದ್ರೆ ಏ ನೀವೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀರ, ಅದ್ವೈತವನ್ನು ಅದ್ವೈತವನ್ನು ತಪ್ಪರ್ಥ ಮಾಡ್ಕೊಳ್ತಾ ಇದ್ದೀರಾ, ಅದ್ವೈತ ನೀವು ಹೇಳಿದಂತೆ ಜೀವ ಬ್ರಹ್ಮ ನಾನೇ ದೇವರು ಅಂತ ಹೇಳುತ್ತೆ, ನಾನೇ ದೇವರು ಅಲ್ಲ, ನಾನು ಬೇರೆ ದೇವರು ಬೇರೆ, ಆದರೆ ನನ್ನಲ್ಲಿ ಇರುವ ಕಾನ್ಷಿಯಸ್ನೆಸ್ ದೇವರಲ್ಲಿರುವ ಕಾನ್ಷಿಯಸ್ನೆಸ್ ಇವು ಎರಡು ಒಂದೇ, ಅದನ್ನೇ ನಾವು ಹೇಳ್ತಾ ಇರೋದು ಅಷ್ಟೇ ಅದ್ವೈತ ಹೇಳೋದು. ಇವು ಎರಡು ಕಾನ್ಷಿಯಸ್ನೆಸ್ಸು ಒಂದೇ ಅಂತ ಹೇಳುತ್ತೆ ಹೊರತು ಜೀವ ಬೇರೆ ಬ್ರಹ್ಮ ಬೇರೆ ಅಂತ ಅವರು ವಾದ ಮುಂದೆ. ಆಹಾ ನೋಡ್ರಿ ಈಗ ಎಲ್ಲರೂ ಕೇಳಿ ಸಂತೃಪ್ತಿ ಆಯಿತು, ಹೌದು ಇವೆರಡು ಒಂದೇ ಅಂತ ನಾವು ಹೇಳ್ತೀವಿ ಅಂತೇಳಿ. ಹಾಗೆ ಹೇಳುವಾಗಾದರೆ ಮತ್ತೆ ಈಗೇನಾಯಿತು, ಜೀವ ಬ್ರಹ್ಮ ಬೇರೆ, ಆದರೆ ಜೀವನಲ್ಲಿರುವ ಕಾನ್ಷಿಯಸ್ನೆಸ್ಸು ಬ್ರಹ್ಮನಲ್ಲಿರುವ ಕಾನ್ಷಿಯಸ್ನೆಸ್ಸು ಇವೆರಡು ಒಂದೇ. ಅಂದರೆ ಏನಾಯಿತು, ಜೀವನಿಗೂ ಜೀವನಲ್ಲಿರುವ ಕಾನ್ಷಿಯಸ್ನೆಸ್ಗೂ ಭೇದ, ಬಿಕಾಸ್ ಇವೆರಡು ಒಂದೇ ಆಗಿಬಿಟ್ರೆ ಜೀವ ಬ್ರಹ್ಮ ಒಂದೇ ಆಗಿಬಿಡ್ತಾರೆ. ಜೀವ ಇಸ್ ಡಿಫರೆಂಟ್ ಫ್ರಮ್ ದ ಕಾನ್ಷಿಯಸ್ನೆಸ್ ಆಫ್ ದಿ ಜೀವ, ಬ್ರಹ್ಮ ಇಸ್ ಡಿಫರೆಂಟ್ ಫ್ರಮ್ ದಿ ಕಾನ್ಷಿಯಸ್ನೆಸ್ ಆಫ್ ಬ್ರಹ್ಮ, ಬಿಕಾಸ್ ಬ್ರಹ್ಮ ಬ್ರಹ್ಮ ಕಾನ್ಷಿಯಸ್ ಒಂದೇ ಆಗದೆ ಜೀವ ಬ್ರಹ್ಮ ಒಂದೇ ಆಗಿಬಿಡುತ್ತೆ. ಸೊ ಜೀವ ಬ್ರಹ್ಮ ಇಬ್ಬರು ಬೇರೆ ಹಾಗೆ ಇದ್ದಾರೆ, ಆದರೆ ಕಾನ್ಷಿಯಸ್ನೆಸ್ ಒಂದೇ ಅಂತ ಹೇಳಿ. ಸೊ ಈ ಅದ್ವೈತ ಬಂದುಬಿಡ್ತು ಅಂತ ಹೇಳಿ. ಅಲ್ಲಿ ಏನಾಯ್ತು, ಈಗ ಜೀವನಿಗೂ ಜೀವನಲ್ಲಿರುವ ಕಾನ್ಷಿಯಸ್ನೆಸ್ಗೂ ಭೇದ, ಬಿಕಾಸ್ ಇಫ್ ದೇ ಆರ್ ಸೇಮ್ ದೆನ್ ಜೀವ ಬ್ರಹ್ಮ ಒಂದೇ ಆಗಿಬಿಡ್ತಾರೆ. ಇಲ್ಲ, ಜೀವ ಬೇರೆ, ಜೀವನಲ್ಲಿರುವ ಕಾನ್ಷಿಯಸ್ನೆಸ್ ಬೇರೆ ಆಗಲೇಬೇಕು, ಹಾಗೆ ಬ್ರಹ್ಮ ಬೇರೆ ಆಗಬೇಕು, ಬ್ರಹ್ಮನಲ್ಲಿರುವ ಕಾನ್ಷಿಯಸ್ನೆಸ್ ಬೇರೆ ಆಗಬೇಕು, ಬಿಕಾಸ್ ಅವೆರಡು ಒಂದೇ ಆಗಿಬಿಟ್ಟು ಮತ್ತು ಜೀವ ಬ್ರಹ್ಮ ಒಂದೇ ಆಗಿಬಿಡ್ತಾರೆ. ಸೊ ಈಗೇನಾಯಿತು, ಇನ್ಸ್ಟ್ ಆಫ್ ಒನ್ ದ್ವೈತ, ಜೀವ ಬ್ರಹ್ಮ ಬೇರೆ ಅಂತ ಹೇಳಿದರೆ ಇಲ್ಲ 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 ಅಂಥೇಳಿ ಅದಕ್ಕೆ ಒಂದೇ ಒನ್ನೆಸ್ ತರೋದಕ್ಕಾಗಿ ಕಾನ್ಷಿಯಸ್ನೆಸ್ ತೊಗೊಂಡು ಒನ್ನೆಸ್ ತೊಗೊಂಡು ಬಂದು, ಈಗೇನಾಯಿತು, ಜೀವನಿಗೂ ಜೀವನ ಕಾನ್ಷಿಯಸ್ನೆಸ್ಗೂ ಭೇದ ಹೇಳಲೇಬೇಕು, ಬ್ರಹ್ಮನಿಗೂ ಬ್ರಹ್ಮಣ ಕಾನ್ಷಿಯಸ್ನೆಸ್ಗೂ ಭೇದ ಹೇಳಲೇಬೇಕು. ಇವು ಎರಡಕ್ಕೂ ಭೇದ ಹೇಳಿದಾಗ ಏನಾಗುತ್ತೆ, ಎರಡು ದ್ವೈತಗಳಾಯಿತು. ಒಂದು ದ್ವೈತದ ಬದಲು ಎರಡು ದ್ವೈತಗಳು ಬಂತು, ಜೀವ ಬೇರೆ, ಜೀವನ ಕಾನ್ಷಿಯಸ್ನೆಸ್ ಬೇರೆ, ಬ್ರಹ್ಮ ಬೇರೆ, ಬ್ರಹ್ಮಣ ಕಾನ್ಷಿಯಸ್ನೆಸ್ ಬೇರೆ, ಈ ಎರಡು ದ್ವೈತಗಳು, ಒಂದು ದ್ವೈತ ಬದಲು ಎರಡು ದ್ವೈತಗಳು ಬಂದು ಕೂಡ್ಕೊಂಡು. ಸೊ ಆದ್ದರಿಂದ ಅವರು ಹೇಳುವ ಆರ್ಗ್ಯುಮೆಂಟು ಈ ಹೊಸದಾಗಿ ನಾವು ಭೇದ ಹೇಳ್ತಾ ಅಭೇದ ಹೇಳ್ತಾ ಇಲ್ಲ, ಅಲ್ಲಿ ಅಭೇದ ಇಲ್ಲ ಇಲ್ಲಿ ಅಭೇದ ಇದೆ ಅಂತ ಹೇಳಿ, ಇದು ಎಲ್ಲ ಮಾಡುವುದರ ಮೂಲಕವಾಗಿ ಎವ್ರಿ ಟೈಮ್ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರೆ ತಪ್ಪಿಸ್ಕೊಳ್ಳುವುದಕ್ಕಾಗ ದೇ ಗೆಟ್ ಇನ್ ಟು ಎ ಬಿಗರ್ ಟ್ರಬಲ್. ಒಂದು ಪ್ರಾಬ್ಲಮ್ ಎರಡು ಪ್ರಾಬ್ಲಮ್ ಆಗುತ್ತೆ, ಎರಡು ಪ್ರಾಬ್ಲಮ್ ನಾಲ್ಕು ಪ್ರಾಬ್ಲಮ್ಸ್ ಬೆಳೆಯುತ್ತಾ ಹೋಗುತ್ತೆ ಹೊರತು ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಈ ಜೀವ ಬ್ರಹ್ಮ ಐಕ್ಯ ಅನ್ನುವುದು ಅದು ಮಿಥ್ಯವಾದರೆ ದೆನ್ ಭೇದ ಹೇಳಿದಂತೆ ಆಯಿತು. ನೀವು ಐಕ್ಯವನ್ನು ಮಿಥ್ಯ ಅಂತ ಹೇಳಿದ್ರೆ, ಇಲ್ಲ ಐಕ್ಯ ಸತ್ಯ ಅಂತ ಹೇಳಿದರೆ ಇನ್ನೊಂದು ಸತ್ಯ ಬಂತು, ಪರಮಾತ್ಮನಿಗಿಂತ ಬೇರೆ ಯಾವುದೋ ಒಂದು ಸತ್ಯ ಬಂತು. ಅಷ್ಟೇ ಅಲ್ಲದೆ ಸ್ವರೂಪತಃ ನಾನು ಜೀವ ಬ್ರಹ್ಮನೇ ಆಗಿಬಿಟ್ರೆ ನೀನು ಏನು ಮಾಡಿದರು, ನನಗೆ ಅಜ್ಞಾನ ಬಂದರೂ ಅಜ್ಞಾನ ಬಂದರು ಏನು ಬಂದರು ನಾನು ಬ್ರಹ್ಮನೇ, ಸ್ವರೂಪತಃ ನಾನೇ ಬ್ರಹ್ಮ, ಪ್ರತಿಯೊಬ್ಬರು ಸ್ವರೂಪತಃ ಬ್ರಹ್ಮ, ಕಾನ್ಷಿಯಸ್ನೆಸ್ ಒಂದೇ. ಆದ್ದರಿಂದ ಶ್ರುತಿ ಯಾಕೆ ಯಾಕೆ ಬರಬೇಕು, ಶ್ರುತಿ ಬೇಕಾಗಿಲ್ಲ, ಶ್ರುತಿಯು ಮಿಥ್ಯ. ಫಸ್ಟ್ ಶ್ರುತಿ ವ್ಯರ್ಥ ಎರಡು ರೀತಿಯಲ್ಲಿ, ಒಂದು ಸ್ವರೂಪತಃ ನಾನೇ ಬ್ರಹ್ಮ ಆದರೆ ಶ್ರುತಿ ವಾಕ್ಯವೇ ಬೇಕಾಗಿಲ್ಲ, ನೀನು ಬ್ರಹ್ಮ ಅಂತ ಹೇಳೋಕ್ಕೆ ಶ್ರುತಿ ಹೇಳಿದರೂ ಹೇಳದೇ ಇದ್ರು ನಾನು ಬ್ರಹ್ಮ, ಪರಮಾತ್ಮ ಅವನಿಗೆ ಜ್ಞಾನ ಬಂದರೂ ಬರದೇ ಇದ್ರು ಪ್ರತಿಯೊಬ್ಬನೂ ಬ್ರಹ್ಮನೇ. ಆದ್ದರಿಂದ ಶ್ರುತಿ ವಾಕ್ಯವೇ ವ್ಯರ್ಥ, ಐಕ್ಯತ್ವ ಮಿಥ್ಯ ಆಗಿದೆ ಅಂದರೆ ಶ್ರುತಿ ವಾಕ್ಯ ವ್ಯರ್ಥ. ಅಷ್ಟೇ ಅಲ್ಲದೆ ಶ್ರುತಿ ವಾಕ್ಯಕ್ಕೂ ಸತ್ಯತ್ವ ಇಲ್ಲ, ಅದು ಮಿಥ್ಯ, ಮಿಥ್ಯಾಭೂತವಾದ ಶ್ರುತಿ ವಾಕ್ಯ ಅದು ವ್ಯರ್ಥ. ಅದು ಮಿಥ್ಯಾಭೂತವಾಗಿದೆ ಶ್ರುತಿ ವಾಕ್ಯ ಅಂತ ಹೇಳಿದ್ರೆ ಅದರಲ್ಲಿ ಬಂದ ಸ್ಟೇಟ್ಮೆಂಟ್ ಅರ್ಥವೂ ಮಿಥ್ಯ ಆಗಿಬಿಡುತ್ತೆ, ಆದ್ದರಿಂದಲೂ ಅದು ವ್ಯರ್ಥ. ಹೇಗೆ ನೋಡಿದರೂ ಶ್ರುತಿಯ ವಾಕ್ಯವೇ ವ್ಯರ್ಥ. ಅದನ್ನೇ ಆಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ ಏನಂತ ಹೇಳಿದ್ರೆ, ತತ್ಪಕ್ಷೇತು ಐಕ್ಯಾದೇಹೆ ಅಭಿ ಮಿಥ್ಯಾತ್ವಾತ್ ಸ್ವರೂಪಸ್ಯ ಚ ಸಿದ್ಧತ್ವಾತ್ ವ್ಯರ್ಥ ಏವ ಶ್ರುತಿ. ಶ್ರುತಿಯೇ ವ್ಯರ್ಥ, ಶ್ರುತಿ ವಾಕ್ಯವೇ ವ್ಯರ್ಥ ಆಗಿಬಿಡುತ್ತೆ, ಅದು ಮಿಥ್ಯಾ ವಾಕ್ಯ ಆದ್ದರಿಂದಲೂ ವ್ಯರ್ಥ. ಸ್ವರೂಪತಃ ನಾನು ಆಲ್ರೆಡಿ ಬ್ರಹ್ಮ ಆಗಿದ್ದೆ ಅದು ಹೇಳಕ್ಕೆ ಬೇಕಾಗಿಲ್ಲ, ಆದ್ದರಿಂದಲೂ ವ್ಯರ್ಥ. ಎಲ್ಲ ರೀತಿಯಲ್ಲಿ ಕೂಡ ಅದು ವ್ಯರ್ಥವಾಗಿರುತ್ತೆ. ಇಲ್ಲ ಲಕ್ಷಿತ ಸ್ವರೂಪಸ್ಯಾಪಿ ನ ಸ್ವರೂಪಾತ್ ವಿಶೇಷ ಅಂತೇಳಿ, ಇಲ್ಲ ರೀ ಉಪಲಕ್ಷಿತವಾದಂತಹ ಸ್ವರೂಪಸ್ಯ ಯಾವುದು ಜೀವ ಇದ್ದಾನೋ ನ ಸ್ವರೂಪ, ಆ ಜೀವ ನಾನೇ ಪರಮಾತ್ಮ ಆದರೆ ನನಗೂ, ನಾನು ನೋಡಿದೆ ಹೇಳಿದ್ ನೋಡಿ, ಜೀವ ಜೀವನಲ್ಲಿರುವ ಕಾನ್ಷಿಯಸ್ನೆಸ್, ಪರಮಾತ್ಮನಲ್ಲಿರುವ ಪರಮಾತ್ಮನಲ್ಲಿರುವ ಕಾನ್ಷಿಯಸ್ನೆಸ್, ಅವುಗಳಿಗೆ ಯಾವ ವಿಶೇಷ ವಿಶೇಷವೇ ಇಲ್ಲ, ಬಿಕಾಸ್ ನಿಜವಾಗಿ ನೋಡಿದರೆ ಜೀವನ ಇಸ್ ನಾನ್ ಡಿಫರೆಂಟ್ ಫ್ರಮ್ ಇಟ್ಸ್ ಕಾನ್ಷಿಯಸ್ನೆಸ್, ಪರಮಾತ್ಮ ಶುಡ್ ಬಿ ನಾನ್ ಡಿಫರೆಂಟ್ ಫ್ರಮ್ ಇಟ್ಸ್ ಕಾನ್ಷಿಯಸ್ನೆಸ್. ಇವು ಇಬ್ಬರ ಕಾನ್ಷಿಯಸ್ನೆಸ್ಗೆ ಭೇದ ಇಲ್ಲ ಅಂದರೆ ನಿಜವಾಗಿ ಜೀವ ಬ್ರಹ್ಮರಿಗೂ ಭೇದ ಇಲ್ಲ ಅಂತ ಹೇಳಿದಂತೆ ಆಗತ್ತೆ, ಬಿಕಾಸ್ ಕಾನ್ಷಿಯಸ್ನೆಸ್ ಇಸ್ ನಥಿಂಗ್ ಬಟ್ ಜೀವ, ಜೀವ ಬೇರೆ, ಜೀವನ ಕಾನ್ಷಿಯಸ್ನೆಸ್ ಬೇರೆ ಅಲ್ಲ, ಪರಮಾತ್ಮ ಬೇರೆ, ಪರಮಾತ್ಮನ ಕಾನ್ಷಿಯಸ್ನೆಸ್ ಬೇರೆ ಅಲ್ಲ, ಅದರಲ್ಲಿ ವ್ಯತ್ಯಾಸ. ಸೊ ಲಕ್ಷಿತ ಸ್ವರೂಪಸ್ಯಾಪಿ ನ ಸ್ವರೂಪಾತ್ ವಿಶೇಷ, ಸ್ವರೂಪದಿಂದ ಬೇರೆ ಅಲ್ಲ, ಸ್ವರೂಪಾತ್ ವಿಶೇಷ ಅಂದ್ರೆ ಭೇದ, ನ ಸ್ವರೂಪಾತ್ ವಿಶೇಷ ತನ್ನ ಸ್ವರೂಪಕ್ಕಿಂತ ತಾನು ಭಿನ್ನನಲ್ಲ. ಮೈ ಐ ಆಮ್ ಸೇಮ್ ಎಸ್ ಮೈ ಕಾನ್ಷಿಯಸ್ನೆಸ್ ಅಂದ್ರೆ ನಾನು ಅಂತ ಹೇಳಿದ್ರೆ ನಾನು ಹೇಳಿದ ದೇಹವಲ್ಲ ಜೀವ, ಜೀವನು ಜೀವನ ಕಾನ್ಷಿಯಸ್ನೆಸ್ ಒಂದೇ, ಪರಬ್ರಹ್ಮ ಪರಬ್ರಹ್ಮನ ಕಾನ್ಷಿಯಸ್ನೆಸ್ಸು ಒಂದೇ, ಅವರಿಬ್ಬರಿಗೂ ಭೇದ ಇಲ್ಲ. ಆದ್ದರಿಂದ ಜೀವಬ್ರಹ್ಮರಿಗೆ ಭೇದ ಇದೆ, ಅವರಗಳ ಕಾನ್ಷಿಯಸ್ನೆಸ್ಗೆ ಭೇದ ಇಲ್ಲ ಅಂತ ಹೇಳುವುದು ಅರ್ಥಶೂನ್ಯವಾದ ವಾಕ್ಯ. ಅದಕ್ಕೆ ನಿರ್ವಿಶೇಷತ್ವ ಉಕ್ತೇಹೆ ಅಂತೇಳಿ, ನಿರ್ವಿಶೇಷ ಅವರು ಹೇಳೋದು ನಿರ್ಗುಣ ಬ್ರಹ್ಮ ಅಂತೇಳಿ. ಸಗುಣ ಬ್ರಹ್ಮದಲ್ಲಿ ಭೇದ ಇದೆ, ಆದರೆ ನಿರ್ಗುಣ ಬ್ರಹ್ಮ ಜೊತೆಯಲ್ಲಿ ಭೇದ ಇಲ್ಲ. ಜೀವ ಇಸ್ ಡಿಫರೆಂಟ್ ಫ್ರಮ್ ಸಗುಣ ಬ್ರಹ್ಮ, ಈಶ್ವರ, ಈಶ್ವರ ಅಂದರೆ ಸಗುಣ ಬ್ರಹ್ಮ ಅಂತ ಹೇಳ್ತಾರೆ. ಜೀವನಿಗೂ ಸಗುಣ ಬ್ರಹ್ಮನಿಗೂ ಭೇದ ಇದೆ, ಆದರೆ ಜೀವನಿಗೂ ನಿರ್ಗುಣ ಬ್ರಹ್ಮಕ್ಕೂ ಭೇದ ಇಲ್ಲ. ನಿರ್ಗುಣ ಬ್ರಹ್ಮ ಇಸ್ ಸೇಮ್ ಎಸ್ ಜೀವ, ನಾಟ್ ದಿ ಸಗುಣ ಬ್ರಹ್ಮ ಅಂತ ಒಂದು ವಾದ ಅವರದು. ಆವಾಗ ಏನಾಗುತ್ತೆ, ಸರಿಯಪ್ಪ, ಜೀವನಿಗೂ ನಿರ್ಗುಣ ಬ್ರಹ್ಮನಿಗೂ ನಿರ್ವಿಶೇಷ, ನಿರ್ಗುಣ ನಿರ್ವಿಶೇಷ ಅಂದರೆ ಯಾವ ಆಟ್ರಿಬ್ಯೂಟ್ಲೆಸ್ ಅಂತಾರೆ, ಆಟ್ರಿಬ್ಯೂಟ್ಲೆಸ್ ಇಟ್ ಸೆಲ್ಫ್ ಇಸ್ ಅನ್ ಆಟ್ರಿಬ್ಯೂಟ್. ಅದಕ್ಕೆ ಅದು ಇನ್ನೊಂದು ಪ್ರಾಬ್ಲಮ್ ಅವರಿಗೆ. ದೇರ್ ಈಸ್ ನೋ ಸಚ್ ಥಿಂಗ್ ಇಸ್ ನಿರ್ಗುಣ ಬ್ರಹ್ಮ, ನಿರ್ಗುಣತ್ವವೇ ಒಂದು ಗುಣ ಆಗುತ್ತೆ. ಗುಣವಿಲ್ಲದ ಬ್ರಹ್ಮ ಅಂದರೆ ಗುಣವಿಲ್ಲದೆ ಇರುವ ಅನ್ನೋ ಒಂದು ಗುಣ ಇದ್ದಂತೆ ಆಗುತ್ತೆ. ಸೊ ಇಟ್ಸ್ ಲೈಕ್ ಸೇಯಿಂಗ್ ಎ ಬ್ಲ್ಯಾಕ್ ವೈಟ್ನೆಸ್ ಅನ್ನು, ವೈಟ್ ಬ್ಲ್ಯಾಕ್ ಅಂತ ಹೇಳಿದಂತೆ. ಸೊ ಆದ್ದರಿಂದ ಅದು ಹೊಂದಾವಣಿಕೆ ಆಗೋದಿಲ್ಲ, ಒಂದು ಇರಲಿ. ಸರಿ, ಆ ನಿರ್ಗುಣ ಬ್ರಹ್ಮ ಅದು ಜೀವನಿಗೆ ನಿರ್ಗುಣ ಬ್ರಹ್ಮನಿಗೆ ಅಭೇದ ಹೇಳ್ತೀನಿ ಅಂತ ಹೇಳಿದೆ, ಸಗುಣ ಬ್ರಹ್ಮನಿಗೂ ನಿರ್ಗುಣ ಬ್ರಹ್ಮನಿಗೂ ಅಭೇದ ಇದೆಯೋ ಇಲ್ಲವೋ, ಅಲ್ಲಿ ಅಭೇದ ಇದೆ ಅಂತ ಹೇಳಿದೆ. ಆವಾಗ ಜೀವನಿಗೂ ಸಗುಣ ಬ್ರಹ್ಮನಿಗೂ ಅಭೇದ ಹೇಳಲೇಬೇಕಾಗಿ ಬರುತ್ತೆ. ಆರ್ ಜೀವ ಇಸ್ ಸೇಮ್ ಎಸ್ ನಿರ್ಗುಣ ಬ್ರಹ್ಮ, ಬ್ರಹ್ಮ ಸಗುಣ ಬ್ರಹ್ಮ ಇಸ್ ಸೇಮ್ ಎಸ್ ನಿರ್ಗುಣ ಬ್ರಹ್ಮ ಅಂದರೆ ಜೀವ ಇಸ್ ಶುಡ್ ಬಿ ಸೇಮ್ ಎಸ್ ಸಗುಣ ಬ್ರಹ್ಮ, ಅದು ತೊಂದರೆ ಆಗುತ್ತೆ. ಹೇಗೆ ತಗೊಂಡ್ರು ಕೂಡ ದೇ ವಿಲ್ ಎಂಡ್ ಅಪ್ ಇನ್ ಟ್ರಬಲ್. ಆದ್ದರಿಂದ ಅದನ್ನು ಹೇಳ್ತಾ ಇದ್ದಾರೆ, ಲಕ್ಷ ಸ್ವರೂಪಾತ್ ವಿಶೇಷ ನಿರ್ವಿಶೇಷತ್ವ ಉಕ್ತೇಹೇ, ನಿರ್ವಿಶೇಷತ್ವ ನಿರ್ಗುಣ ಬ್ರಹ್ಮ ಅಂತ ಅವರು ಹೇಳುವುದರ ಮೂಲಕವಾಗಿ ಎಲ್ಲವೂ ಕೂಡ ಗೊಂದಲವೇ ಆಗತ್ತೆ. ಮಿಥ್ಯಾ ವಿಶೇಷ ಉಕ್ತೌ ಚ ಅಪ್ರಮಾಣ್ಯಂ ಶ್ರುತೇಹೇ ಅಂತೇಳಿ. ಈ ಈಗ ಭೇದ ಇದೆ ನೋಡ್ರಿ, ಈ ಭೇದ ಅನ್ನುವುದೇ ಮಿಥ್ಯಾ ಆಯ್ತು ಅಂತ ಹೇಳಿದಂದ್ರೆ ಆವಾಗ ಶ್ರುತಿ ಅಪ್ರಮಾಣ್ಯ ಆಗತ್ತೆ. ಶ್ರುತಿ ಏನು ಹೇಳುತ್ತೆ, ಶ್ರುತಿ ಈ ಜೀವ ಪರಮಾತ್ಮ ಭೇದ ಯಾವುದಿದೋ ಅದು ಮಿಥ್ಯಾ ಅಂತ ಹೇಳುತ್ತೆ. ಅದು ಮಿಥ್ಯಾ ಅಂತ ಹೇಳಿದರೆ ಆ ಭೇದವನ್ನು ಮಿಥ್ಯಾ ಅಂತ ಹೇಳು, ಭೇದ ಮಿಥ್ಯಾ ಆಯಿತು ಅಂತ ಹೇಳಿದರೆ ಆ ಮಿಥ್ಯಾಭೂತವಾದ ಭೇದದಿಂದ ಬಂದ ಜೀವನು ಮಿಥ್ಯಾ ಆಗಿಬಿಡ್ತಾನೆ, ಶ್ರುತಿಯ ಅಪ್ರಮಾಣವಾಗಿಬಿಡುತ್ತೆ. ಆದ್ದರಿಂದ ಎಲ್ಲ ರೀತಿಯಲ್ಲಿ ಕೂಡ ಶ್ರುತಿಯ ವಾಕ್ಯಗಳ ಅಪ್ರಮಾಣ ಆಗತ್ತೆ. ಮಿಥ್ಯಾತ್ವಂ ಚ ಮಿಥ್ಯಾ ಏವ ತೇಷಾಂ, ಅವರು ಯಾವ ಮಾತಾದರೆ ಮಿಥ್ಯಾ ಅಂತ ಹೇಳ್ತಾ ಇದ್ದಾರೋ, ಶ್ರುತಿಯ ವಾಕ್ಯವಾಗಲಿ ಅವರು ಹೇಳುವ ಮಾತಾಗಲಿ ಅದು ಮಿಥ್ಯವೇ ಆಗತ್ತೆ. ಆದ್ದರಿಂದ ಮಿಥ್ಯಾತ್ವಂ ಚ ಮಿಥ್ಯಾ ಏವ, ಮಿಥ್ಯೆಯ ಮಿಥ್ಯತ್ವ ನೋಡಿ, ಡಬಲ್ ನೆಗೆಟಿವ್. ಯಾವುದು ಸುಳ್ಳು, ಸುಳ್ಳೆ ಅನ್ನು ಪ್ರತಿಯೊಂದು ಸುಳ್ಳು, ಪ್ರತಿಯೊಂದು ಸುಳ್ಳು ಅಂತ ಹೇಳೋದು ಮಿಥ್ಯಾ. ಮಿಥ್ಯಾ ಅಂದರೆ ಸತ್ ವಿವೇಕತ್ವ, ಆ ಸುಳ್ಳು ಅಂತ ಅವರು ಮಿಥ್ಯಾ ಅನ್ನೋದಕ್ಕೆ ಡೆಲ್ಯೂಷನ್ ಇಲ್ಯೂಷನ್ ಅಂತ ಹೇಳ್ತಾರೆ. ಮಿಥ್ಯಾ ಇಸ್ ನಾಟ್ ಇಲ್ಯೂಷನ್, ಮಿಥ್ಯಾ ಇಸ್ ನಾಟ್ ಫಾಲ್ಸ್ಹುಡ್, ಮಿಥ್ಯಾ ಇಸ್ ಡಿಫರೆಂಟ್ ಫ್ರಮ್ ಫಾಲ್ಸ್ಹುಡ್. ಮಿಥ್ಯಾ ಅಂದರೆ ಸದಸತ್ ವಿವಿಕ್ತ, ಅದು ಸತ್ತಲ್ಲ ಅಸತ್ತಲ್ಲ, ಎರಡೂ ಅಲ್ಲದೆ ಇರುವಂಥದ್ದು ಮಿಥ್ಯಾ ಅಂತ ಹೇಳ್ತಾರೆ. ಅಂದರೆ ಸತ್ತಲ್ಲ ಅಂತ ಹೇಳ್ತಾರೆ, ಅಸತ್ತೂ ಅಲ್ಲ ಅಂತ ಹೇಳ್ತಾರೆ. ಸತ್ತಲ್ಲ ಅನ್ನೋದು ತಗೊಂಡ್ರೆ ಸತ್ ಅಲ್ಲದೆ ಇರುವುದು ಅದು ಯಾವುದಿದೋ ಅದು ಸತ್ತಲ್ಲ. ಸೊ ಇಟ್ ಈಸ್ ನಾಟ್ ಟ್ರೂ, ಅಂಡ್ ದಟ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ನಾಟ್ ಟ್ರೂ ಆಫ್ ನಾಟ್ ಟ್ರೂ ಈಸ್ ಬಿಕಮ್ಸ್ ಎ ಟ್ರೂ. ಆದ್ದರಿಂದ ಮಿಥ್ಯಾತ್ವಂ ಚ ಮಿಥ್ಯಾ ಏವ ತೇಷಾಂ ಅತಃ ಸತ್ಯತ್ವ ಸತ್ಯಂ ಸ್ಯಾತ್ ಅಂತ ಹೇಳಿ. ಸೊ ದಟ್ ವಿಚ್ ಇಸ್ ಫಾಲ್ಸ್ ಇಸ್ ಫಾಲ್ಸ್. ನಾಟ್ ಟ್ರೂ ಅನ್ನೋದು ನಾಟ್ ಟ್ರೂ ಅಂದರೆ ಅ ಟ್ರೂಯೇ ಆಗತ್ತೆ. ನಾಟ್ ಟ್ರೂ, ದಟ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ, ದಟ್ ಮೀನ್ಸ್ ಇಟ್ ಬಿಕಮ್ಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಓನ್ಲಿ. ಆರ್ ಡಬಲ್ ಡಬಲ್ ನಾಟ್ ಟ್ರೂ, ನಾಟ್ ಟ್ರೂ ಬಿಕಮ್ಸ್ ಫಾಲ್ಸ್ ಅಂಡ್ ದಟ್ ಫಾಲ್ಸ್ ಬಿಕಮ್ಸ್ ಫಾಲ್ಸ್. ಸೊ ಫಾಲ್ಸ್ಹುಡ್ ಆಫ್ ಫಾಲ್ಸ್ಹುಡ್ ಇಸ್ ಟ್ರೂ. ಆರ್ ನಾಟ್ ಟ್ರೂ ಆಫ್ ನಾಟ್ ಟ್ರೂ, ಡಬಲ್ ನಾಟ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಬಿಕಮ್ಸ್ ಎ ಟ್ರೂ. ಸತ್ಯಂ ಏವ ಸ್ಯಾತ್, ಮಿಥ್ಯೆಯ ಮಿಥ್ಯೆಯು ಸತ್ಯದ ಸತ್ಯವೂ ಒಂದೇ ಆಗುತ್ತೆ. ನೋಡಿ, ಬಹಳ ಕೇರ್ಫುಲ್ ಆಗ, ಮಿಥ್ಯೆಯ ಮಿಥ್ಯ ಸತ್ಯದ ಸತ್ಯ ಒಂದೇ ಆಗುತ್ತೆ. ಯಾವುದು ಮಿಥ್ಯೆ ಇದೆಯೋ ಅದು ಮಿಥ್ಯ ಅಂತ ಹೇಳಿದಾಗ ಇಟ್ ನಾಕ್ಸ್ ಇಟ್ ಸೆಲ್ಫ್ ಡೌನ್, ಸೆಲ್ಫ್ ಡಿಸ್ಟ್ರಕ್ಟಿವ್ ಅಂತ ನೋಡ್ರಿ. ಸೊ ಮಿಥ್ಯ ಅನ್ನೋದು ಮಿಥ್ಯ ಆಯಿತು ಅಂದರೆ ಸತ್ಯವನ್ನು ಒಪ್ಪಿದಂತೆ ಆಗತ್ತೆ. ಸತ್ಯತ್ವಮೇವ ಸ್ಯಾತ್, ಮಿಥ್ಯಾ ಮಿಥ್ಯೇವ ಸ್ಯಾತ್ ಸತ್ಯತ್ವಮೇವ ಸ್ಯಾತ್. ಆದ್ದರಿಂದ ಅವರು ಎಲ್ಲವೂ ಮಿಥ್ಯಾ ಅಂತ ಹೇಳಿದಾಗ ಅವರನ್ನು ಅವರೇ ಅಲ್ಲಗಳೆದುಕೊಂಡಂತಾಗುತ್ತೆ, ದೇ ಆರ್ ರೆಫ್ಯೂಟಿಂಗ್ ದೆಮ್ಸೆಲ್ಸ್. ಆದ್ದರಿಂದ ಸತ್ಯತ್ವವನ್ನು ಒಪ್ಪಲೇಬೇಕಾಗಿ ಬರುತ್ತೆ. ಸೊ ಯಾವುದು ಮಿಥ್ಯಾ ಅಂತ ಅವ್ರು ಹೇಳ್ತಾ ಇದ್ದಾರೋ ಅವುಗಳು ಮಿಥ್ಯಾ ಪ್ರಪಂಚದಲ್ಲಿ ಇರುವ ಮಿಥ್ಯಾತ್ವ ಇರೋದನ್ನ. ಸೊ ಇದು ಇಡೀ ಪ್ರಪಂಚ ಮಿಥ್ಯಾ ಅಂದರೆ ಆ ಪ್ರಪಂಚದಲ್ಲಿ ಇರುವುದೆಲ್ಲವೂ ಮಿಥ್ಯ, ಅದರಲ್ಲಿರುವ ಶ್ರುತಿಯು ಅವರೇ ಹೇಳ್ತಾರೆ ಶ್ರುತಿಯೂ ಮಿಥ್ಯ ಅಂತ ಹೇಳಿ. ಯಾಕೆ ಮೋಕ್ಷಕ್ಕೆ ಹೋದ ಮೇಲೆ ಶ್ರುತಿಗೆ ಸತ್ಯತ್ವ ಇಲ್ಲ, ಶ್ರುತಿಗೆ ಕೂಡ ಮಿಥ್ಯತ್ವವನ್ನೇ ಹೇಳ್ತಾರೆ ಅವರು. ಆದ್ದರಿಂದ ಎಲ್ಲ ರೀತಿಯಲ್ಲಿ ಕೂಡ ಅತಃ ಸತ್ಯತ್ವ ಸತ್ಯಂ ಸ್ಯಾತ್ ಅಂತೇಳಿ, ಸತ್ಯತ್ವವನ್ನು ಒಪ್ಪಲೇಬೇಕಾಗಿ ಬರುತ್ತೆ. ಸತ್ಯತ್ವವಿಲ್ಲದೆ ಯಾವುದೂ ಇಲ್ಲ. ಅಂದರೆ ಈ ಜಗತ್ತು ಅನ್ನುವುದು ಸತ್ಯವೇ ಆಗಿದೆ. ಜಗತ್ತಿನಲ್ಲಿ ಸತ್ಯತ್ವವನ್ನು ಅಂದರೆ ಶ್ರುತಿವಾಕ್ಯಗಳಲ್ಲಿ ಸತ್ಯತ್ವವನ್ನೇ ಒಪ್ಪಬೇಕಾಗಿ ಬರುತ್ತೆ. ಶ್ರುತಿವಾಕ್ಯಗಳು ಸತ್ಯವನ್ನೇ ಹೇಳುತ್ತೆ ಅಂತ ಒಪ್ಪಬೇಕಾಗಿ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಉಪಾಧಿ ಅನ್ನೋದು ಒಂದು ಬರುತ್ತೆ. ಆ ಉಪಾಧಿ ಅನ್ನೋದು ಐ ಥಿಂಕ್ ಇಟ್ಸ್ ಅನದರ್ ಬಿಗ್ ಡಿಸ್ಕಷನ್ನು. ನಾನು ಉಪಾಧಿ ಅನ್ನೋದನ್ನು ಐ ಥಿಂಕ್ ಟೈಮ್ ಆಯ್ತು ಕಾಣುತ್ತಲ್ಲ, ಟೈಮ್ ಆಯಿತು ಅಂತ ಕಾಣುತ್ತೆ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಸೊ ದಟ್ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು ರೀ. ಹರೇ ಶ್ರೀನಿವಾಸ, ಸ್ವಲ್ಪ ಲೋಡೆಡ್ ಡಿಸ್ಕಷನ್ ಇವತ್ತು, ಬಟ್ ಸ್ಟಿಲ್.
ಹರೇ ಶ್ರೀನಿವಾಸ ರೀ, ಇದು ನೀವು ಜಸ್ಟ್ ಬೇಸಿಕ್ ಫ್ರಮ್ ಇಂಗ್ಲಿಷ್ ನಾನು ಓದಿದ್ದು, ಇದು ಪ್ರಕಾರ ದ ಪಂಚಭೇದ ಅಂಬೋದು ಯೂಶಲಿ ಅವರು ಬರೀತಾರೆ, ಅದು ಬಂದು ಆಕ್ಸಿಯಮ್ಸ್ ಅಂತ ಬರೀತಾರೆ. ಮಧ್ವಾಚಾರ್ಯ ಬರೆದಿದ್ದು ದೀಸ್ ಆರ್ ದ ಫೈವ್ ಆಕ್ಸಿಯಮ್ಸ್ ಆನ್ ವಿಚ್ ಇಟ್ ಈಸ್ ಬೇಸ್ಡ್ ಅಂತ. ಸೊ ಇಫ್ ನೀವು ಹೇಳಾಗ ವೇದಗಳಿಂದನೇ ಬಂತು ಇದು ಲೈಕ್ ಕನ್ಕ್ಲೂಸಿವ್ ಆಗಿ ಅಂತಂದ್ರೆ, ದೆನ್ ಹೌ ಡು ದಟ್ ಮೀನ್ಸ್ ದ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆರ್ ಆಮ್ ಐ ರಾಂಗ್ ಇನ್, ಬಿಕಾಸ್ ಆಕ್ಸಿಯಮ್ ಫಾರ್ ಮೀ ಮೀನ್ಸ್ ಲೈಕ್ ಇಟ್ ಈಸ್ ಸೆಲ್ಫ್ ಪ್ರೂವನ್, ಲೈಕ್ ಇನ್ ಸಿಂಪಲ್ ಆಕ್ಸಿಯಮ್ ಲೈಕ್ ಓನ್ಲಿ ಒನ್ ಲೈನ್ ಕ್ಯಾನ್ ಬಿ ಡ್ರಾನ್ ಥ್ರೂ ಟೂ ಪಾಯಿಂಟ್ಸ್ ಅಂಬೋದು ಆತರ. ಸೊ ಅದು ಇಂಗ್ಲಿಷ್ ಅದು ಕನ್ಫ್ಯೂಸ್ ಆಯ್ತು, ಬಿಕಾಸ್ ಐ ಹ್ಯಾವ್ ಆಲ್ವೇಸ್ ರೆಡ್ ಇಟ್ ಆಸ್ ಆಕ್ಸಿಯಮ್. ಸೊ ವಾಟ್ ಡಸ್ ಇಟ್ ಮೀನ್ ಹಾಗಾದ್ರೆ?
ಯಾ, ದಟ್ ಇಸ್ ಎ ಲೂಸ್ ಯೂಸೇಜ್. ಆಕ್ಚುಲಿ ಇಟ್ ಇಸ್ ನಾಟ್ ಅನ್ ಆಕ್ಸಿಯಮ್. ಆಕ್ಸಿಯಮ್ ಅಂದ್ರೆ ಡೋಂಟ್ ಕ್ವಶನ್ ಇಟ್ ಅಂತ ಹೇಳಿದಂತೆ. ಅವುಗಳನ್ನು ಡೋಂಟ್ ಕ್ವಶನ್ ಇಟ್ ಅನ್ನುವ ಆಕ್ಸಿಯಮ್ಸ್, ಅವು ಎಲ್ಲಿ ಬರೆದಿರುವ ಆಕ್ಸಿಯಮ್ಸ್? ನೋ ಕ್ವಶನ್. ಅದು ವೇದಗಳಲ್ಲಿ ಬಂತು ಆದ್ದರಿಂದ. ಅಂದ್ರೆ ಏನು, ವೇದಗಳಿಂದ ದೇ ಆರ್ ಆಕ್ಸಿಯಮ್ಸ್ ಗಿವನ್ ಬೈ ದಿ ವೇದಾಸ್, ನಾಟ್ ಆಕ್ಸಿಯಮ್ಸ್ ಗಿವನ್ ಬೈ ಮಧ್ವಾಚಾರ್ಯ ಅಲ್ಲ. ಅವು ದೇ ಆರ್ ಆಕ್ಸಿಯಮ್ಸ್, ಆಕ್ಸಿಯಮ್ಸ್ ಗಿವನ್ ಬೈ ದಿ ವೇದಾಸ್, ನಾಟ್ ಆಕ್ಸಿಯಮ್ಸ್ ಗಿವನ್ ಬೈ ಮಧ್ವಾಚಾರ್ಯ ಅಲ್ಲ. ಸೊ ಆದ್ದರಿಂದ ನಾ ಮಧ್ವಾಚಾರ್ಯರು ಹೇಳಿದ ಆಕ್ಸಿಯಮ್ಸ್ ಅಲ್ಲ ಅವು, ವೇದಗಳು ಹೇಳಿದ ಆಕ್ಸಿಯಮ್ಸ್ ಅವು.
ಬಿಕಾಸ್ ಐ ಆಲ್ವೇಸ್ ಅಸ್ಯೂಮ್ಡ್ ಈ ಪಂಚಭೇದ ಬಂದು ಮಧ್ವಾಚಾರ್ಯ ಹೇಳಿದ್ದು.
ಮಧ್ವಾಚಾರ್ಯ ತೋರಿಸಿಕೊಟ್ಟರು, ಮಧ್ವಾಚಾರ್ಯರು ಅದನ್ನು ಹೊಸದಾಗಿ ಕಂಡುಕೊಂಡಿದ್ದಲ್ಲ.
ಮಧ್ವಾಚಾರ್ಯದು
ನಮ್ಮ ಅನುಭವಕ್ಕೂ ಬರುವಂತದ್ದು, ಪೂರ್ತಿ ಅನುಭವಕ್ಕೆ ಬರೋದಿಲ್ಲ ಅದು. ಅದರ ಫೈನಲ್ ಕನ್ಕ್ಲೂಷನ್ ವೇದಗಳಿಂದ ನಮಗೆ ಗೊತ್ತಾಗುತ್ತೆ. ಸೊ ಅಲ್ಟಿಮೇಟ್ ಆಗಿ ವೇದಗಳು ಬೇಕು. ಸೊ ಇಟ್ ಈಸ್ ನಾಟ್ ಆಕ್ಚುಯಲಿ ಸ್ಟಾರ್ಟೆಡ್ ಬೈ ಮಧ್ವಾಚಾರ್ಯ ಅಂತ ಹೇಳಿದ್ದು ಅವ್ರು ತಪ್ಪು. ಮಧ್ವಾಚಾರ್ಯರು ಇದ್ದದ್ದನ್ನು ತೋರಿಸಿಕೊಟ್ರು, ಮಿಕ್ಕವರಿಗೆ ಸ್ಪಷ್ಟವಾಗಿ ಗೋಚರವಾಗಲಿಲ್ಲ, ಅದನ್ನು ಆಚಾರ್ಯರು ಗೋಚರ ಮಾಡಿಸಿದರು. ಹಿ ಶೋಡ್ ಇಟ್. ಸೊ ಇಟ್ ಈಸ್ ನಾಟ್ ದಟ್ ಹಿ ಕ್ರಿಯೇಟೆಡ್ ಇಟ್ ಅಲ್ಲ, ಹಿ ಡಿಡ್ ನಾಟ್ ಜನರೇಟ್ ಇಟ್, ಹಿ ಶೋಡ್ ಇಟ್.
ಮಾಂಡೋಕ್ಯ ಉಪನಿಷತ್ತಲ್ಲಿ ಬಂದದೆ, ಪ್ರಪಂಚ ಯದಿ ವಿದ್ಯೇತ ನವಿವರ್ತ್ಯೇತ ಮಾಯಾ ಮಾತ್ರಮಿದಂ ದ್ವೈತ. ಪಂಚಭೇದ ಪ್ರಪಂಚ ಯದಿ ವಿದ್ಯೇತ ಅಂತ ಬರುತ್ತೆ ಎರಡನೇ ಅಧ್ಯಾಯದಲ್ಲಿ. ನಾವು ಈ ಸಾಧಕ ಚಾಂದೋಕ್ಯದಲ್ಲಿ ಪ್ರಪಂಚ ಯದಿ ಪ್ರಪಂಚ ಅಂಬೋದಿಕ್ಕೆ, ಪ್ರಪಂಚ ಅಂಬೋದಿಕ್ಕೆ ಆಚಾರ್ಯರು ವೇದವ್ಯಾಸರ ಗ್ರಂಥದಿಂದ ಪ್ರಪಂಚ ಅಂಬೋದು ಪ್ರಕೃಷ್ಟವಾದ ಪಂಚಗಳು ಅಂದ್ರೆ ಪಂಚಭೇದಗಳು ಅಂತ ಹೇಳಿ ಅದಕ್ಕೆ ಸತ್ತತ್ವ ಅಲ್ಲಿಂದ ಪ್ರಮಾಣಗಳನ್ನ ಕೊಟ್ಟು ಅದನ್ನ ವೇದಗಳಲ್ಲಿ ಬಂದಿದೆ ಅದನ್ನ ಆಚಾರ್ಯರು ಈ
ಓಕೆ. ಹಾಗಾದ್ರೆ ದಟ್ ಮೀನ್ಸ್ ಲೈಕ್ ಈವನ್ ಅದರ್ ಸ್ಟೇಟ್ಮೆಂಟ್ಸ್ ಓದಿದ್ದು, ಲೈಕ್ ನಾವು ಹೇಳ್ತೀವಲ್ಲ ನಾವು ದೇವರು ಸ್ವತಂತ್ರ ನಾವು ಅಸ್ವತಂತ್ರ ಇದು, ಸೊ ದೋಸ್ ಸ್ಟೇಟ್ಮೆಂಟ್ಸ್ ಆಲ್ಸೋ ಅಲ್ಲಿ ಕೊಡ್ತಾರ ಅಲ್ಲಿ ಯೂಶಲಿ. ಇಂಟ್ರೊಡಕ್ಷನ್ ಮಧ್ವಾಚಾರ್ಯ ಸ್ವಲ್ಪ ಇಂಟ್ರೊಡಕ್ಷನ್ ತರ ಎಲ್ಲ ಓದ್ಲಕ್ಕೆ ಟ್ರೈ ಮಾಡಿದ್ರೆ ಇದೆಲ್ಲ ಕೂಡ. ಸೊ ದಟ್ ಮೀನ್ಸ್ ಆಲ್ ದೀಸ್ ಆಲ್ಸೋ ದೇ ಕಮ್ ಆಕ್ಚುಲಿ ಫ್ರಮ್ ವೇದಾಸ್ ಅಂತ ಹೇಳ್ಬೋದಾ? ಲೈಕ್ ಬಿಕಾಸ್ ದೇ ಕ್ಲಂಪ್ ಆಲ್ ದೀಸ್ ಟುಗೆದರ್, ಲೈಕ್ ಅಸ್ವತಂತ್ರ ಆಮೇಲೆ ದೇವರು ವಿಷ್ಣು ಒಬ್ರೇ ಸುಪ್ರೀಂ ಲಾರ್ಡ್, ಆಮೇಲೆ ಅಸ್ವತಂತ್ರ ಆಮೇಲೆ ಪಂಚಭೇದ ಇದೆಲ್ಲ ದೇ ಸಾರ್ಟ್ ಆಫ್ ಕ್ಲಂಪ್ ಇಟ್ ಟುಗೆದರ್ ಇನ್ ಒನ್ ಅಂಡ್ ಸೇ ಸಾರ್ಟ್ ಆಫ್ ಆಕ್ಸಿಯಮ್ಸ್ ಅಂತ. ಸೊ ಐ ಅಸ್ಯೂಮ್ಡ್ ದಟ್ ಎವ್ರಿಥಿಂಗ್ ಕೇಮ್ ಔಟ್ ಲೈಕ್ ದಟ್ ಅಂತ ಅನ್ಕೊಂಡೆ
ನಾನು. ಆಕ್ಸಿಯಮ್ಸ್ ಅಂದ್ರೆ ಎಸ್, ಇದ್ದದ್ದನ್ನು ಆಚಾರ್ಯರು ಮಾಡಿದ ಆಕ್ಸಿಯಮ್ಸ್ ಅಲ್ಲ, ಆಚಾರ್ಯರು ನಾಟ್ ದಟ್ ಹಿ ಮೇಡ್ ದ ಆಕ್ಸಿಯಮ್ಸ್.
Okay.
Showed the axioms.
Okay. Thanks, Ray. I think I corrected myself today. Thank you.
Yeah. ದಟ್ಸ್ ಎ ಗುಡ್ ಕ್ವಶನ್. ಯಾಕಂದ್ರೆ ಬಹಳ ಜನಕ್ಕೆ ಆಚಾರ್ಯರು ಇಲ್ಲದನ್ನು ಯಾವುದನ್ನು ಮಾಡಿದರೆ ಇಲ್ಲವೇ ಇಲ್ಲ, ಇದ್ದದ್ದನ್ನು ತೋರಿಸಿಕೊಟ್ಟರು ಆಚಾರ್ಯ ಎಲ್ಲರಿಗೂ. ಕಣ್ಣು ಕಟ್ಟುಗ ಚಾಂದ್ರಭೂಮಿಯಲ್ಲಿ ಬಂದಂತೆ ಕಣ್ಣು ಕಟ್ಟಿ ಕಟ್ಟಿದ್ರೆ ಗಾಂಧಾರ ದೇಶದಲ್ಲಿ ಬಂದವನಿಗೆ ಕಣ್ಣು ಕಟ್ಟು ಬಿಚ್ಚಬೇಕಂತ ಹೇಳ್ತಾರೆ ನೋಡ್ರಿ. ದಟ್ ಈಸ್ ದ ಎಕ್ಸಾಕ್ಟ್ಲಿ, ಆಚಾರ್ಯರು ಗುರುಗಳು ನಮಗೆ ಕಟ್ಟಿದ್ದನ್ನು ಬಿಚ್ಚಿ ತೋರಿಸಬೇಕಂತ ಹೇಳಿ ಅದನ್ನು ಮಾಡಿದರು ಆಚಾರ್ಯರು.
ಮಾಂಡುಕ್ಯ ಉಪನಿಷತ್ ವರ್ಸ್ 24-25 ಬಂದಿದೆ ಅದಕ್ಕೆ.
ಓಕೆ, ಐ ವಿಲ್ ರೀಡ್ ಇಟ್ ಅಗೇನ್ ನಾನು ಮತ್ತು, ಬಿಕಾಸ್ ವೆನ್ ಯು ಆರ್ ರೀಡಿಂಗ್ ಇಟ್ ಅದು ಇದು ಅದು ಕನೆಕ್ಟ್ ಮಾಡೋದು ಕಷ್ಟ ಆಯ್ತು. ನೌ ಐ ವಿಲ್ ಗೋ ಬ್ಯಾಕ್ ಅಂಡ್ ಲುಕ್ ಅಟ್ ಇಟ್.
ಅದು ಆಕ್ಚುಲಿ ಇನ್ ಯುವರ್ ಬುಕ್ ಅಲ್ಲಿ 149 ಪೇಜ್ ಇದೆ ಚಾಂದೋಗ್ಯ.
ಓಕೆ ಓಕೆ, ಐ ವಿಲ್ ಡು ದಟ್. ಥ್ಯಾಂಕ್ಸ್.
ನಮಸ್ಕಾರ ಗುರುಗಳೇ, ನಂದೊಂದು ಕ್ವೆಶ್ಚನ್ ಇತ್ತು.
ಹೇಳಿ.
ನಮಸ್ಕಾರ ಮೀರಾ ಅವರೇ.
ನಮಸ್ಕಾರ ರೀ.
ಇದು ಒಂದ್ ಕ್ವೆಶ್ಚನ್ ಅಂದ್ರೆ, ಈ ಭಗವದ್ಗೀತೆ ಇದೆ ಅಲ್ಲ, ಭಗವದ್ಗೀತೆನಲ್ಲಿ ದ ಸ್ಟೈಲ್ ಆಫ್ ಭಗವದ್ಗೀತಾ ದ ಸ್ಟೈಲ್ ಆಫ್ ಲೈಕ್ ದ ಮಹಾಭಾರತ ಇಟ್ಸ್ ಲೈಕ್ ಇಟ್ಸ್ ಪಾರ್ಟ್ ಆಫ್ ಮಹಾಭಾರತ ಅಲ್ವಾ. ಸೊ ಫಸ್ಟ್ ಇದು ಭಗವದ್ಗೀತಾ ಬರುತ್ತೆ, ಐ ತಿಂಕ್ ಭಗವದ್ಗೀತಾ ಭೀಷ್ಮ ಪರ್ಮದ ಪರ್ವದಲ್ಲಿ ಬರುತ್ತಲ್ಲ, ಅದಾದ್ಮೇಲೆ ಬೆಂದ ಇದು ವಿಷ್ಣು ಸಹಸ್ರನಾಮ ಬರುತ್ತೆ ಆಮೇಲೆ. ಸೊ ಅಂದ್ರೆ ಸ್ಟೈಲ್ ಒಂದ್ ಸ್ವಲ್ಪ ಬೇರೆನೆ ಇದೆಯಲ್ಲ, ಅಂದ್ರೆ ದ ವೇ ದ ಬಿಕಾಸ್ ಲೈಕ್ ಭಗವದ್ಗೀತೆ ದೇ ಸೇ ದ ವರ್ಡ್ಸ್ ಆರ್ ಸಿಂಪಲ್, ಸೆಂಟೆನ್ಸಸ್ ಆರ್ ಸಿಂಪಲ್, ಬಟ್ ದ ಇನ್ನರ್ ಮೀನಿಂಗ್ ಇಸ್ ಹಾರ್ಡರ್ ಟು ಗ್ರಾಸ್ಪ್ ಇನ್ ಭಗವದ್ಗೀತಾ. ಅಂಡ್ ಮೆನಿ ಆಫ್ ದ ಥಿಂಗ್ಸ್ ಒಂಥರ ಕನ್ಸೀಲ್ಡ್ ವೇನಲ್ಲಿ ಕೊಟ್ಟಾಗಿದೆ. ಈಗ ಜೀವ ಈಶ್ವರ ಭೇದ, ಆಮೇಲೆ ಪರಮಾತ್ಮನ ಸರ್ವೋತ್ತಮತ್ವ, ಇದು ಈ ಟೈಪ್ ಎಲ್ಲ ಕೆಲವೊಂದು ಓಪನ್ ಆಗಿದೆ, ಕೆಲವೊಂದು ಮೋರ್ ಕನ್ಸೀಲ್ಡ್ ಆಗಿದೆ. ಈಗ ಸರ್ವಾರಂಭ ಪರಿತ್ಯಾಗಿ, ಸರ್ವಧರ್ಮಾನ್ ಪರಿತ್ಯಜ್ಯ, ಇದೆಲ್ಲ ಅಂದ್ರೆ ಅದಕ್ಕೆಲ್ಲ ಜಾಸ್ತಿ ಏನು ಒಂಥರ ಕ್ರಿಪ್ಟಿಕ್ ವೇ ಆಗಿ ಬರೆದು ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇವ್ರ ಆಚಾರ್ಯರ ಬಂದು ಇದು ಮಾಡಿದ್ರು. ಸೊ ಮೈ ಕ್ವೆಶನ್ ಇಸ್ ದಟ್ ವಾಟ್ ಐ ವಾಟ್ ವಾಟ್ ಎವರ್ ಐ ಟೋಲ್ಡ್ ಯು ಇಸ್ ದಟ್ ಕರೆಕ್ಟ್? ದಟ್ ಈಸ್ ಒನ್ ಕ್ವೆಶನ್. ಅಂಡ್ ದ ಸೆಕೆಂಡ್ ಕ್ವೆಶನ್ ಇಸ್, ಇಷ್ಟೊಂದು ಮಿಸ್ ಇಂಟರ್ಪ್ರಿಟೇಷನ್ ಯಾಕಾಗಿದೆ ಭಗವದ್ಗೀತೆಗೆ ಓವರ್ ಆಲ್, ಓವರ್ ದ ಓವರ್ ದ ಸೋ ಮೆನಿ ಇಯರ್ಸ್, ಇನ್ಕ್ಲೂಡಿಂಗ್ ಶ್ರೀ ರಾಮಾನುಜಾಚಾರ್ಯರು ಕೂಡ, ಅಂಡ್ ಓವರ್ ಆಲ್ ವೈ ಸೋ ಮೆನಿ ಮಿಸ್ ಇಂಟರ್ಪ್ರಿಟೇಷನ್ಸ್ ಹ್ಯಾಪನ್ ಅಂತ.
ಯಾಕೆ ಅಂತ ಹೇಳಿದ್ರೆ ಪೂರ್ವಾಗ್ರಹ, ಮಿಸ್ ಇಂಟರ್ಪ್ರೇಷನ್ ಬರೋದಕ್ಕೆ ಕಾರಣ ಪೂರ್ವಾಗ್ರಹ. ಭಗವದ್ಗೀತೆ ಒಂದಕ್ಕೆ ಮಿಸ್ ಇಂಟರ್ಪ್ರೇಷನ್ ಅಲ್ಲ, ಬ್ರಹ್ಮಸೂತ್ರಗಳಿಗೂ ಮಿಸ್ ಇಂಟರ್ಪ್ರೇಷನ್ ಬಂದಿದೆ, ಉಪನಿಷತ್ತುಗಳಿಗೂ ಮಿಸ್ ಇಂಟರ್ಪ್ರೇಷನ್ ಬಂದಿದೆ. ಸೊ ಇಟ್ ಈಸ್ ನಾಟ್ ಭಗವದ್ಗೀತೆ ಅಲೋನ್ ಇಸ್ ಮಿಸ್ ಇಂಟರ್ಪ್ರಿಟೆಡ್, ಒಂದು. ಎರಡನೇದಾಗಿ ಶೈಲಿ, ನಿಜವಾಗಿ ನೋಡಿದ್ರೆ ಮಹಾಭಾರತದಲ್ಲಿರುವ ಶೈಲಿ ಭಗವದ್ಗೀತೆಯ ಶೈಲಿ ಬಹಳ ಕ್ಲೋಸ್. ಸೊ ಆ ಶೈಲಿನಲ್ಲಿ ವ್ಯತ್ಯಾಸ ಇಲ್ಲವೇ ಇಲ್ಲ, ಒಂದು. ಎರಡನೇದಾಗಿ ಅರ್ಥ ಇಷ್ಟಿದೆ ಅಂದ್ರೆ ಬಿಕಾಸ್ ಇಸ್ ತತ್ವ ಮಿಕ್ಕ ನೋಡ್ರಿ. ಕಥೆ ಬರುವಾಗ ಕಥೆಯಲ್ಲಿ ನಿಮ್ಗೆ ಅಷ್ಟು ಬರೋದು, ಈವನ್ ಕಥೆಯಲ್ಲಿ ಕೂಡ ಇದೆ ಅಂದ್ರೆ ಕೆಲವು ಆಕ್ಚುಯಲ್ ಆಗಿ ಕೆಲವು ಕಡೆ ವ್ಯಾಸಘಟ್ಟ ಅಂತ ಕರೀತಾರೆ. ವ್ಯಾಸಘಟ್ಟ ಅಂತ ಹೇಳಿದರೆ ಅಲ್ಲಿ ಡೈರೆಕ್ಟ್ ಆಗಿ ಮೀನಿಂಗ್ ಮಾಡಿದ್ರೆ ಸರಿಯಾಗಿ ಬರೋದಿಲ್ಲ, ಅದು ಅದನ್ನು ವಿಶೇಷವಾಗಿ ಒಂದು ಮಾಡಬೇಕಾಗಿದ್ದ ಸಂದರ್ಭಗಳು ಅಲ್ಲೆಲ್ಲೆಲ್ಲೆಲ್ಲಿ ಕಾಣಿಸುತ್ತೆ. ಮಹಾಭಾರತದಲ್ಲಿ ಬೇಕಾದಷ್ಟು ಕಡೆ ಕಾಣಿಸುತ್ತೆ. ಸೊ ದೇರ್ ಆರ್ ಪ್ಲೇಸಸ್ ವೇರ್ ಎ ಡೀಪರ್ ಮೀನಿಂಗ್ ಹ್ಯಾಡ್ ಟು ಬಿ ಎಕ್ಸ್ಟ್ರಾಕ್ಟೆಡ್. ಸೊ ಅದರಿಂದ ದಟ್ ಇಸ್ ಡೀಪರ್ ಡೀಪ್ ಮೀನಿಂಗ್ ಅನ್ನೋದು ಎಲ್ಲ ಕಡೆ ಇದೆ. ಇನ್ನೂ ತಗೊಂಡ್ರೆ ಭಗವದ್ಗೀತೆಯಲ್ಲಿಕ್ಕಿಂತ ಭಗವದ್ಗೀತೆಯ ಆಳವಾದ ಅರ್ಥ ಇದೆ. ವಿಷ್ಣು ಸಹಸ್ರನಾಮ ಅಷ್ಟೇ, ಹೆಸರುಗಳಷ್ಟೇ, ಆದರೆ ಎಷ್ಟೋ ಆಳವಾದ ಅರ್ಥಗಳಿವೆ. ಸೊ ವಿಷ್ಣು ಸಹಸ್ರನಾಮ ಮಾತ್ರ ಇಟ್ ಈಸ್ ನಾಟ್ ಜಸ್ಟ್ ಮೀನ್ಸ್ ಓ ಏನೋ ಹೆಸರು ಹೇಳಿದ್ದಾರೆ, ಅಲ್ವೇ ಅಲ್ಲ. ಒಂದೊಂದು ಹೆಸರಿಗೆ ಆಚಾರ್ಯರು ಹೇಳಿದಂತೆ 100 ಅರ್ಥಗಳು ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಡೀಪ್ ಮೀನಿಂಗ್ ಇಸ್ ದೇರ್ ಆಲ್ ಓವರ್ ದಿ ಮಹಾಭಾರತ.
ಓಕೆ, ಅಂದ್ರೆ ವ್ಯಾಸರಕ್ಕೆ ಕುಡ್ ಸೇ ಐ ಮೀನ್ ಹಿ ಸೆಡ್ ದಟ್ ಅಂಡ್ ದೆನ್ 18 ಪುರಾಣಗಳಲ್ಲಿ ದ ಮೀನಿಂಗ್ ಇಸ್ ಸ್ಪ್ರೆಡ್ ಆಲ್ ಓವರ್ ದ ಪ್ಲೇಸ್ ಅಂಡ್ ದೆನ್ ಬೇಸಿಕಲಿ ಮುಂದೆ ಬರೋ ಆಚಾರ್ಯರಿಗೆ ಅವರು ಬಿಟ್ರು. ಸೊ ಟು ಡೂ ದ ಇದು ಆಚಾರ್ಯರ ಯತಿಗಳಿಗೆ ಟು ಡೂ ದ ಇಂಟರ್ಪ್ರಿಟೇಷನ್ ಅಂಡ್ ಆಲ್ ಅವರ್ ಟೈಮ್ನಲ್ಲಿ. ಓಕೆ ಓಕೆ ಓಕೆ. ಅಂದ್ರೆ ಇನ್ನೊಂದು ಏನಂದ್ರೆ ಅಂದ್ರೆ ಉಪನಿಷತ್ತು ಒಂದಿದೆ ಅಲ್ಲ, ಈಗ ಅಂದ್ರೆ ಕೈಂಡ್ ಆಫ್ ಕ್ಯಾನ್ ವಿ ಸೇ ಭಗವದ್ಗೀತಾ ಇಸ್ ಲೈಕ್ ಎಲ್ಲಾ ಉಪನಿಷತ್ಗಳ ಸಾರ ಅಂತ ಹೇಳ್ಬೋದಾ?
ಯಾ ದೇವನ್, ಅದಕ್ಕೆ ಭಗವದ್ಗೀತಾಸು ಉಪನಿಷತ್ಸು ಅಂತ ಹೇಳ್ತಾರೆ. ಸ್ವಾಮಿಗಳೊಂದು ವಿಚಯ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಹೇಳಿದ್ರು. ಉಪನಿಷತ್ತುಗಳು ಅನೇಕವಿದೆ, ಆದರೆ ಭಗವದ್ಗೀತಾಸು ಗೀತಾ ಒಂದೇ ಇದೆ ಭಗವದ್ಗೀತಾ. ಸೊ ಬಹುವಚನ ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತ, ಭಗವದ್ಗೀತಾಸು ಉಪನಿಷತ್ಸು ಅಂತ ಬಹುವಚನ ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತೇಳಿ. ಯಾಕೆ ಅಂದ್ರೆ ಉಪನಿಷತ್ತುಗಳು ಅನೇಕವಿದೆ, ಭಗವದ್ಗೀತೆ ಒಂದೇ ಇರಬಹುದು, ಆದರೆ ಉಪನಿಷತ್ತುಗಳು ಅನೇಕವಿದೆ. ಅಷ್ಟೇ ಅಲ್ಲದೆ ಗೀತೆಯಲ್ಲಿ ಗೀತಾಸು ಅಂತ ಹೇಳಿದ್ರೆ ಗೀತೆ ಒಂದೇ ಆದ್ರೂ ಕೂಡ ಗೀತೆಯಲ್ಲಿ ಬಂದ ಉಪದೇಶಗಳ ಅನೇಕ ಉಪದೇಶಗಳು ಕೊಟ್ಟಿದ್ದಾನೆ ಭಗವಂತ ಅರ್ಜುನನಿಗೆ. ಆದ್ದರಿಂದ ಬಹುವಚನ, ಎಲ್ಲ ಉಪನಿಷತ್ತುಗಳ ಸಾರ ಇದೆ, ಅಷ್ಟು ಉಪನಿಷತ್ತುಗಳ ಸಾರ ಇದೆ, ಆದ್ದರಿಂದ ಅದಕ್ಕೆ ಬಹುವಚನ ಕೂಡತ್ತಿದೆ ಅಂತ ಹೇಳಿ. ಅದಕ್ಕೆ ಭಗವದ್ಗೀತಾಸು ಉಪನಿಷತ್ಸು, ಒಂದೊಂದು ಉಪನಿಷತ್ತು ಈ ಭಗವದ್ಗೀತೆಯಲ್ಲಿ ಅಡಗಿದೆ ಅಂತ ಹೇಳಿ. ಆದ್ದರಿಂದ ಬಹುವಚನ ಕೂಡತ್ತೆ ಅಂತ.
So depending on the temperament of a person, they can pick and choose which yad upadesha avarige suitable agutte. So he has
ಅದನ್ನು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಯಾರಿಗೆ ಬೇಕಾಗಿದ್ದು ಅವ್ರು ತಗೋಬಹುದು ಅಂದ್ರೆ ಆಗ ಅದ್ವೈತಿಗಳು ಅದ್ವೈತಿಗಳು ಬೇಕಾದ ತಗೊಳ್ತಾರೆ, ವಿಶ್ವದ ಅವ್ರಿಗೆ ಬೇಕಾದ ತಗೊಳ್ತಾರೆ ಅಂದ್ರೆ ಹಾಗಲ್ಲ. ಯಾವ್ದು ಅರ್ಥವನ್ನು ತಗೋಬಹುದು, ಆದರೆ ಅದು ಅನ್ಯತ್ರ ಹೇಳಿದ ಏಕತ ನಿನ್ನಿತ ಅನತ್ಯ ಶಾಸ್ತ್ರ ಹೇಳಿದಂತೆ ಅದು ಬೇರೆ ಕಡೆ ಹೇಳಿದ ಸಿದ್ಧಾಂತಕ್ಕೆ ವಿರೋಧವಾಗದೇ ಇರುವ ಅರ್ಥಗಳನ್ನು ಏನು ಬೇಕಾದ ತಗೋಬಹುದು. ಸಿದ್ಧಾಂತಕ್ಕೆ ವಿರೋಧ ಬರಬಾರದು. ದಟ್ ಇಸ್ ಇಂಪಾರ್ಟೆಂಟ್.
ಅಂದ್ರೆ ಕೆಲವೊಬ್ರು ಮೈ ವಾಟ್ ಐ ಗಾಟ್ ಇಟ್ ಗುರುಗಳೇ, ನೀವೇನ್ ಹೇಳಿದ್ರೆ ಅಂದ್ರೆ ವಾಟ್ ಐ ಮೆಂಟ್ ವಾಸ್ ಬೇಸಿಕಲಿ ಅಂದ್ರೆ ಕೆಲವೊಬ್ರು ಓಕೆ ಸಮ್ ಪೀಪಲ್ ಆರ್ ಮೋರ್ ಲೈಕ್ ದೇ ವುಡ್ ದೇ ಆರ್ ಎಕ್ಸ್ಟ್ರೋವರ್ಟ್ಸ್ ದೇ ವುಡ್ ಲೈಕ್ ಟು ಡೂ ಔಟ್ ಸೈಡ್ ಥಿಂಗ್ಸ್ ಬಟ್ ಸಮ್ ಪೀಪಲ್ ವುಡ್ ಗೋ ಇನ್ ಸೈಡ್ ಅಂಡ್ ಡೂ ಮೋರ್ ಮೆಡಿಟೇಷನ್ ಅಂಡ್ ಥಿಂಗ್ಸ್ ಲೈಕ್ ದಟ್ ಸಮ್ ಪೀಪಲ್ ಆರ್ ಮೋರ್ ಫಿಸಿಕಲ್ ಮೋರ್ ಸೊ ಅಂದ್ರೆ ಆ ಟೈಪ್ ವೇರಿಯಸ್
ಜೀವನ ವಿಧಾನ ಬೇರೆ ಬಟ್ ಇಲ್ಲಿ ತೆಗೆದ ಅರ್ಥ ತಗೊಂಡುವಾಗ ಅರ್ಥದಲ್ಲಿ ಮಾತ್ರ ವ್ಯತ್ಯಾಸ ಬರಬಾರದು, ಸಿದ್ಧಾಂತ ಬರಬಾರದು.
ಎಲ್ಲರೂ ಎಲ್ಲ ಮಾಡಬೇಕು, ಶ್ರವಣ ಮನನ ನಿಧಿಧ್ಯಾಸನ ಈಶ್ವರ ಎವ್ರಿಬಡಿ. ಜಾಸ್ತಿ ಕಡಿಮೆ ಪ್ರಪೋರ್ಷನ್ ಬೇರೆ ಇರ್ಬೋದು, ಬಟ್ ಎಲ್ಲರೂ ಮಾಡಬೇಕಾದ್ದೇ ಅದು.
ಹೌದು ಹೌದು, ಕರೆಕ್ಟ್, ಐ ಅಗ್ರಿ ವಿತ್ ಯು ಕರೆಕ್ಟ್. ಸೊ ಅಂದ್ರೆ ಸಮ್ ಪೀಪಲ್ ಅರೈವ್ ಅಟ್ ದಟ್ ಥ್ರೂ ವೇರಿಯಸ್ ಮೀನ್ಸ್, ಸಮ್ ಪೀಪಲ್ ಹ್ಯಾವ್ ಆಲ್ರೆಡಿ ಅರೈವ್ ದೇರ್ ಅಂಡ್ ದೆನ್ ದೇ ಡು ಇಟ್ ಮೋರ್.
ಯಾ, ಪ್ರಾಚುರ್ಯ ಹೆಚ್ಚು ಕಮ್ಮಿ ಇರುತ್ತೆ. ನಾವು ತುಂಬಾ ಕೇಳಿ ಕೇಳಿ ನಾವು ನಿಧಿಧ್ಯಾಸನ ಧ್ಯಾನ ಮಾಡೋದು ತುಂಬಾ ಕಡಿಮೆ, ಫ್ಯೂ ಸೆಕೆಂಡ್ಸ್ ನಮ್ದು. ಯಾ,
ಓಕೆ ಓಕೆ ಓಕೆ. ಸೊ ಈ ಭಗವದ್ಗೀತೆಯಲ್ಲಿ ಐ ಥಿಂಕ್ ದೇ ಆರ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ಫಾರ್ ಮೆಡಿಟೇಷನ್. ಒನ್ ಫಾರ್ಮ್ ಆಫ್ ಮೆಡಿಟೇಷನ್, ಐ ಡೋಂಟ್ ನೋ ವೆದರ್ ಯು ಹರ್ಡ್ ಅಬೌಟ್ ದಿಸ್, ಈ ಹಿಮಾಲಯ ಇದರಲ್ಲಿ ಇದೆ, ಆಟೋಬಯೋಗ್ರಫಿ ಆಫ್ ಯೋಗಿನಲ್ಲಿ ದೇ ನಿನ್ ಹಿಮಾಲಯದಲ್ಲಿ ಏನ್ ಮಾಡ್ತಾ ಇದ್ರಂತೆ, ಸೆಟ್ ಆಫ್ ಯೋಗೀಸ್ ದೇ ವುಡ್ ಜಸ್ಟ್ ಪ್ರಿಂಟ್ ಒನ್ ಶ್ಲೋಕ, ಓಕೆ, ಅಂಡ್ ದೇ ಜಸ್ಟ್ ಹ್ಯಾಂಗ್ ಇಟ್ ಆನ್ ದ ಟ್ರೀ, ಅಂಡ್ ದೆನ್ ದೇ ಸಿಟ್ ಅಂಡ್ ಜಸ್ಟ್ ವಾಚ್ ಇಟ್, ದೇ ಜಸ್ಟ್ ಸೀ ಇಟ್ ಕಂಟಿನ್ಯೂಸ್ಲಿ ಫಾರ್ ಅನ್ ಅವರ್. ಸೊ ಲೈಕ್ ಎ ಮೆಡಿಟೇಷನ್, ಓಕೆ, ವಾಟ್ ಎವರ್ ಮೀನಿಂಗ್ ಏನೇ ಬರ್ಲಿ ಬರ್ತಾ ಹೋಗ್ಲಿ, ದಟ್ಸ್ ಫೈನ್. ಸೊ ದಟ್ ಇಟ್ ಸೆಲ್ಫ್ ವಾಸ್ ವಾಸ್ ಎ ಮೆಥಡ್ ಆಫ್ ಮೆಡಿಟೇಷನ್ ಅಂತೆ ಮೀರಾ ಅವರೇ. ಸೊ ದಟ್ ಸೊ ಅಂದ್ರೆ ಸೊ ಡೆಫಿನೆಟ್ಲಿ ಅವ್ರಿಗೆ ಎಷ್ಟೋ ಯಾರಿಗೆ ಗೊತ್ತು ಅವ್ರಿಗೆ ಏನೇನ್ ಕಾಣಿಸಿದೆ ಅಂತ, ವರ್ಣಾಭಿಮಾನಿ ದೇವತೆಗಳಿಗೆ ಕಾಣಿಸಿದ್ರು ಕಾಣಿಸಿರ್ಬೋದು ಅವ್ರಿಗೆ. ಐ ಮೀನ್ ಬಿಕಾಸ್ ಎವ್ರಿ ಶ್ಲೋಕ ಹ್ಯಾಸ್ ಸೋ ಮೆನಿ ಹಿಡನ್ ಮೀನಿಂಗ್ಸ್ ಅಂಡ್ ಸೋ ಮೆನಿ ಥಿಂಗ್ಸ್ ರೈಟ್. ವ್ಯಾಸರು ಬರೆದಂತ ಅದರಲ್ಲಿ ಸಿಕ್ಕಾಪಟ್ಟೆ ಪವರ್ ಇದೆ. ಸೊ ದೇ ವುಡ್ that is one of the form of meditation something they would do. They would just print it, hang it on the tree, and everyone would sit and watch it, just stare at it, you know, and whatever comes in the mind, let it come like that. I heard about that.
Yeah, janagalu they say lot of things, but we don't know avu enu anta gottilla, we don't know.
Yeah, I think this is written in idralli, autobiography of yoginalli ide.
Haudu haudu, so but yeah. Question is, if they suppose Advaita Paravada Artha vanne maadkondu, if they are watching it and they are deducting only Advaita Paravada Artha, then it becomes a futile thing.
No, that I agree, Gurugale. I think you hit the nail in the fundamental aspect. Nam Siddhanta Paravagi idrine astane mundina any sadhana will be good after that, because initially parvata hatto darine correct agirlila andre there is no point in idu, because that might go in an avalanche or some idu pit nal hogbodu abyss nal, correct. Thank you so much. Sashtang namaskar. Yeah, mira avare mattu.
Yeah.